ಶತಶೃಂಗ ಅಂತ ಹೆಸರಿತ್ತು. ಭೀಮಸೇನ ದೇವರಿಂದ 106 ಹೊಡೆ ಆದಮೇಲೆ ಸಾರ್ಥಕ ಆಯಿತು. ಯಾವ್ದು ಹೆಸರಿಟ್ಟಿರ್ತಾರೆ ಯಾವುದೋ ಒಂದು ಕೆಲಸ ಮಾಡಿದಾಗ ಸಾರ್ಥಕ ಆಯಿತು ಅಂತಾರಲ್ಲ ಹಾಗೆ. ಲೇಫೇ ಭರದ್ವಾಜಾಯ ಪ್ರೋವಾಚ ಅವರೇನು ಮಾಡಿದರು, ಇಂದ್ರಹ ಏತನ್ನಾಮಧೇಯಂ ಲೇಬೆ, ಇದನ್ನು ಇಂದ್ರಹ ವಿಶ್ವಾಮಿತ್ರಾಯ ಪ್ರೋವಾಚ, ಇಂದ್ರದೇವರು ವಿಶ್ವಾಮಿತ್ರರಿಗೆ ಹೇಳಿದರು. ಏತದ ಇವ ಇಂದ್ರಹ ಭರದ್ವಾಜಾಯ ಪ್ರೋವಾಚ, ಅವರೇ ಭರದ್ವಾಜರಿಗೂ ಹೇಳಿದರು. ತಸ್ಮಾತ್ ಸತೇರ ಬಂಧುನಾ ಯಜ್ಞೇಶು ಹೂಯತೆ ತದ್ವಾಯಿತಂ ಬೃಹತಿ ಸಹಸ್ರಂ ಸಂಪನ್ನಂ ತಸ್ಯ ವಾ ಏತಸ್ಯ ಬೃಹತಿ ಸಹಸ್ರಸ್ಯ ಸಂಪನ್ನಸ್ಯ ಷಟ್ತ್ರಿಂಶದ ಅಕ್ಷರಾಣಾಂ ಸಹಸ್ರಾಣಿ ಭವಂತಿ. ಒಂದು ರುಕ್ಕಿ 36 ಅಕ್ಷರ ಇರ್ತವೆ. 1000 ರುಕ್ಕುಗಳಂದ್ರೆ ಎಷ್ಟಾಯ್ತು ಅಲ್ಲಿಗೆ? 36,000 ಆಯ್ತು. ಷಟ್ತ್ರಿಂಶದ ಅಕ್ಷರಾಣಾಂ ಸಹಸ್ರಾಣಿ ಭವಂತಿ. ಅದು ಒಂದು ರುಕ್ಕು ಅಂದರೆ ಒಂದು ಶ್ಲೋಕ. ಅದು 36 ಅಕ್ಷರ ಇದ್ರೆ ಅದೇನಾಗುತ್ತದೋ ಬೃಹತಿ ಅಂತ ಶಬ್ದಸ್ಗೆ ಅಂದರು. ಅಂಥದ್ದು 1000 ಆದರೆ ಬೃಹತಿ ಸಹಸ್ರ, ಒಂದಾದರೆ ಬೃಹತಿ, 1000 ಆದರೆ ಬೃಹತಿ ಸಹಸ್ರ. ತಾವತ್ತಿ ಶತ ಸಂವತ್ಸರಾಣಿ ಅನ್ನಾಂ ಸಹಸ್ರಾಣಿ ಭವಂತಿ. ಅದಕ್ಕೇನು ಮಹತ್ವ ಇದೆ ಅಂದರೆ, ಒಟ್ಟು ಜೀವನದ 100 ವರ್ಷಗಳು ಅಂತ ಇಟ್ಕೊಂಬೋಣ. ಒಂದು ವರ್ಷಕ್ಕೆ 360 ದಿವಸ, 100 ವರ್ಷಕ್ಕೆ ಎಷ್ಟಾಯಿತು? 36,000 ದಿವಸ ಆಯಿತು. ಸರಿಯಾದ ಲೆಕ್ಕ ಅದು. ಒಂದು ವರ್ಷಕ್ಕೆ 360, 100 ವರ್ಷಕ್ಕೆ 36,000 ಆಯಿತು. ಅದನ್ನು ಹೇಳ್ತಾರೆ, ಬೃಹತಿ ಸಹಸ್ರಸ್ಯ ಸಂಪನ್ನಸ್ಯ ತಾವಂತ ವ್ಯಂಜನೈರೇವ ರಾತ್ರಿ ರಾಪ್ನುವಂತಿ. ಆಮೇಲೆ ಅದರಲ್ಲಿ 36,000 ಎರಡು ಭಾಗ ಮಾಡಬೇಕಂತೆ. 36,000 ಎರಡು ಭಾಗ, ಯಾವುದು? ಸ್ವರಾಕ್ಷರ ವ್ಯಂಜನಾಕ್ಷರ ಅಂತ ಎರಡು ಮಾಡಬೇಕು. ಉದಾಹರಣೆಗೆ ಕ ಅಂತ ತಿಳ್ಕೊಳ್ಳಿ, ಕ ಅಂತ ಫಸ್ಟ್ ಆಫ್ ಆಲ್ ಆ ಸೇರಿಸ್ಬೇಕು. ಕ ಅಂಬೋದು ವ್ಯಂಜನ, ಆ ಅಂಬೋದು ಸ್ವರ. ಸೊ 36,000 ಇಂಟು 2, 36,000 ಸ್ವರಗಳು, 36,000 ವ್ಯಂಜನಗಳು. ಎಷ್ಟಾಯ್ತು ಅಲ್ಲಿಗೆ? 72,000 ಆಯ್ತು. 72,000 ನಾಡಿಗಳು, 72,000 ನಾಡಿಗಳು ಪ್ರತಿಯೊಬ್ಬರ ದೇಹದಲ್ಲೂ ಇರುತ್ತೆ. ಬಲಗಡೆ 36,000, ಎಡಗಡೆ 36,000. ಬಲಗಡೆ 36,000 ಹಗಲು ಅಭಿಮಾನಿ ದೇವತೆ ರೂಪ, ಎರಡುಗಡೆ 36,000 ಅದು ರಾತ್ರಿ ಅಭಿಮಾನಿಯಾದ ರೂಪಗಳು. ಇದಿಷ್ಟು ಅದರ ಸೂಕ್ಷ್ಮ ಪರಿಚಯ. ಸರ್ವೈರಹಾರಿ ತದ್ವಾಯಿತಂ ಬೃಹತಿ ಅದನ್ನು ಹೇಳ್ತಾರೆ. ಸಹಸ್ರಾಣಿ ಭವಂತಿ ವ್ಯಂಜನೈರೇವ ರಾತ್ರಿಹಿ, ವ್ಯಂಜನಗಳೆಲ್ಲ ರಾತ್ರಿ. ಸ್ವರೈರೇ ಅಹಾನಿ ಸ್ವರಗಳ ಸ್ವರಾಕ್ಷರಗಳು ಅಂತ ಹೇಳಿದರೆ ಹಗಲು. ತದ್ವಾಯಿತಂ ಬೃಹತಿ ಸಹಸ್ರಂ ಸಂಪನ್ನಂ ತಸ್ಯ ವಾ ಏತಸ್ಯ ಬೃಹತಿ ಸಹಸ್ರಸ್ಯ ಸಂಪನ್ನಸ್ಯ ಪರಸ್ತಾತ್ ಪ್ರಜ್ಞಾಮಯೋ ದೇವತಾಮಯೋ ಬ್ರಹ್ಮಮಯೋ ಅಮೃತಮಯ ಸಂಭೂಯ ದೇವತಾ ಅಪ್ಯೇತಿ ಏಂ ವೇದ ತದ್ಯೋಹಂ ಸೋಸೌ ಯೋಸೌ ಸೋಹಂ ತದುಕ್ತಂ ಋಷಿಣಾ ಸೂರ್ಯ ಆತ್ಮಾದಿಗತಸ್ತುಷಶ್ಚ ಇತ್ತೇತದುಹ ಏವ ಉಪೇಕ್ಷೇತ ಉಪೇಕ್ಷೇತ ಅಂತ ಹೇಳಿ ತಿಳಿಸಿದರು. ಅದು ಹೇಳ್ತಾರೆ, ಈಗ ಬರ ಹಗಲಿದ್ದೆಲ್ಲ ಪುರುಷ ರೂಪ, ರಾತ್ರಿದೆಲ್ಲ ಸ್ತ್ರೀ ರೂಪ. ಆದರೆ ರಾತ್ರಿ ಎಂಬ ಸ್ತ್ರೀಲಿಂಗದ ಶಬ್ದನೇ ಅದು, ಇದು ಪುಲ್ಲಿಂಗದ ಶಬ್ದ. ಅದನ್ನು ಪೂರ್ತಿ ಡೀಟೇಲ್ಸ್ ಎಲ್ಲ ಹೇಳ್ತಾರೆ. ಇದರ ಬೃಹತಿ ಸಹಸ್ರ ಟಿಪ್ಪಣಿ, ಬೃಹತಿ ಸಹಸ್ರಂ ಭಗವತ್ತರ್ಪಕವಿತಿ ಪೂರ್ವಖಂಡೇ ನಿರೂಪಿತಂ. ಬೃಹತಿ ಸಹಸ್ರ ಭಗವತ್ತರ್ಪಕ, ತರ್ಪಕ ಅಂದರೆ ತೃಪ್ತಿ ಕೊಡೋದು, ತರ್ಪಕ ತರ್ಪಣ ಅಂದ್ರೇನು? ತೃಪ್ತಿ ಕೆಲಸ ತರ್ಪಣ ಅಂತ ಕರೀತಾರೆ. ಬೃಹತಿ ಸಹಸ್ರಂ ಭಗವತ್ತರ್ಪಕವಿತಿ ಪೂರ್ವಖಂಡೇ ನಿರೂಪಿತಂ, ಹಿಂದಿನ ಖಂಡದಲ್ಲಿ ಅದನ್ನು ಹೇಳಿದರು. ಪ್ರಸಿದ್ಧ ರುಕ್ಷಾಕಾಯಂ ಬೃಹತಿ ಛಂದೋ ನಿಬದ್ಧ ರುಕ್ಸಹಸ್ರ ಅದರ್ಶನಾತ್ ಕಥಂ ತೈಹಿ ಶಂಸನೀಯಂ ಇತ್ಯತಃ ತತ್ ಸಂಪಾದನ ಪ್ರಕಾರ ತದಭಿಮಾನಿ ದೇವತಾ ಪ್ರತಿಪಾದ್ಯ ರೂಪಾಣಿ ಚ ಉಚ್ಯಂತೆ ತದ್ವಾಯಿತಮಿತಿ. ಸುಮ್ಮನೆ ಇವತ್ತಿನ ಋಗ್ವೇದದ ವೇದ ಸಿಗ ವೇದ ಹುಡುಕಿದರೆ 36,000 ಸಿಗೋದಿಲ್ಲ. ಅದರೊಳಗೆ 36,000 ಬೃಹತಿ ಋಗ್ಗಳು ಸಿಗೋದಿಲ್ಲ. ಮತ್ತೆ ಏನು ಮಾಡ್ಕೋಬೇಕು ಅಂದರೆ ಅದನ್ನು ಸಂಪಾದನೆ ಮಾಡಬೇಕು, ಅಂದರೆ ಅದನ್ನು ಸೃಷ್ಟಿ ಮಾಡ್ಕೋಬೇಕು. ಹೇಗೆ? ವೇದ ಮಂತ್ರಗಳಿಂದನೇ ತೆಗೆದು ಜೋಡಿಸ್ಕೋಬೇಕಲ್ಲ. ಅದು ಬೃಹತಿ ಸಹಸ್ರ ಸಂಪನ್ನಂ ಭವತಿ, ಅದನ್ನು ನಾವು ಸರಿ ಮಾಡ್ಕೋಬೇಕಲ್ಲ. ಹೇಗೆ ಅಂತ ಹೇಳ್ತಾರೆ, ಇದಂ ಬೃಹತಿ ಸಹಸ್ರಂ ಬೃಹತಿ ಛಂದೋ ನಿಬದ್ಧಾಭಿ. ಸ ಗಾಯತ್ರಿ ಎಂಬುದು ಛಂದಸ್ಸು, ಹಾಗೂ ಬೃಹತಿ ಎಂಬುದೇನದು ಛಂದಸ್ಸು. ಋಗ್ಭಿ ಶಂಸಿತಾಭಿ ಸಹಸ್ರ ಋಗ್ಭಿ ಶಂಸನೀಯಮಿತಿ ನಿಯಮ ಅಪಹಾಯ ಯೈಹಿ ಕೈಶ್ಚಿ ಛಂದೋಭಿ ನಿಬದ್ಧಾಭಿ ಋಗ್ಭಿ ಶಂಸಿತಾಭಿ ಷಟ್ತ್ರಿಂಶತಮಕ್ಷರಾಣಾಂ ಸಹಸ್ರಾಣಿ ಭವಂತಿ ತದ್ವೈ ತಥಾ ಶಂಸನೇ ವೈ ಸಂಪನ್ನಂ ಸಂಪಾದಿತಂ ಭವತಿ ಇತ್ಯರ್ಥಃ. ಬೃಹತಿ ಸಹಸ್ರ ನಿಷ್ಪನ್ನವಾಗಿ ಬಂದಾಗ ಏವಂ ಬೃಹತಿ ಸಹಸ್ರ ಸಂಪಾದನ ಪ್ರಕಾರ ಮುಕ್ತ್ವಾ ಅಭಿಮಾನಿ ದೇವತಾ ಉಚ್ಚೇತಿ ಉಚ್ಯತೆ ತಸ್ಯೇತಿ. ಅಭಿಮಾನಿ ದೇವತೆ ಯಾರದಕ್ಕೆ ಅಂದರೆ, ತಸ್ಯ ಬೃಹತಿ ಸಹಸ್ರಸ್ಯ ಯಾರಿ ವ್ಯಂಜನಾನಿ ಯಾ ವ್ಯಂಜನಾಭಿಮಾನಿ ದೇವತಾ ತತ್ ಶರೀರಂ. ವ್ಯಂಜನಾಭಿಮಾನಿ ದೇವತೆಗಳಿದ್ದಾರಲ್ಲ ಅವರೆಲ್ಲ ಅದಕ್ಕೆ ಶರೀರ ಇದ್ದಾಗೆ. ಶೈವ ಪ್ರಾಣಿನ ಶರೀರಾಭಿಮಾನಿ ದೇವತಾ ಸ್ವಯಂಭುವೋ ಬನುಹು. ಅವರು ಯಾರು? ಸ್ವಯಂಭುವನು ಅದಕ್ಕೆ ಅಭಿಮಾನಿ ದೇವತೆ ಶರೀರಕ್ಕೆ. ಯೋ ಘೋಷ, ಘೋಷಾಕ್ಷರಗಳು ಅಂತಿದೆ. ಯೋ ಘೋಷ, ಏ ಘೋಷ ಸ್ವರ, ಆ ಅಚ್ಚುವರ್ಣ, ಅಚ್ಚುವರ್ಣಗಳೆಲ್ಲ ಏನಿವೆ? ಯಹ ತದಭಿಮಾನಿ, ಅಚ್ಚಂದರೆ ಸ್ವರಗಳು ಅಂತ ಅರ್ಥ. ಅಕಾರದಿಂದ ಹಿಡಿದು ನಾವು ಅವುವರೆಗೂ ಹಿಡುತ್ತೇವೆ. ಅವಿಷ್ಟು ಕೂಡ ಏನವು ಸ್ವರಗಳು. ಅವಿಷ್ಟು ಕೂಡ ಕಾಯಿಂದ ಹಿಡಿದು ಮಾವರೆಗೂ ವ್ಯಂಜನಗಳು. ಮುಂದಿಂದು ಊಷ್ಮಗಳು, ಅವೆಲ್ಲ ಅಂತಸ್ಥಗಳು ಅಂತ ಮುಂದೆ ಬರುತ್ತೆ. ಒಟ್ಟು 50 ಅಕ್ಷರ ಆಗಬೇಕು. ಇದರಲ್ಲಿ ನಮಗೆ 36 ಬೇಕು. ತಸ್ಯ ಬೃಹತಿ ಸಹಸ್ರಾಣಿ ಯಾನಿ ವ್ಯಂಜನಾನಿ ಯಾ ವ್ಯಂಜನಾಭಿಮಾನಿ ದೇವತಾ ತತ್ ಶರೀರಂ. ವ್ಯಂಜನಾಭಿಮಾನಿ ದೇವತೆ ಬೃಹತಿ ಸಹಸ್ರ ಶರೀರ. ಅವರು ಯಾರು ಅಂದರೆ, ಶರೀರಕ್ಕೆ ಅಭಿಮಾನಿ ದೇವತೆ ಆದ ಸ್ವಯಂಭೂಮನುಗಳೇ ಅದಕ್ಕೆ ಅಭಿಮಾನಿ ದೇವತೆ. ಯೋ ಘೋಷ, ಏ ಘೋಷ ಸ್ವರಾಹ ಅಚ್ಚುವರ್ಣ ಯಹ ತದಭಿಮಾನಿ ಸ ಆತ್ಮ ಸರ್ವ ಜೀವಾಭಿಮಾನಿ ಚತುರ್ಮುಖ. ಸ್ವರಗಳಿ ವ್ಯಂಜನಗಳಿಗೆಲ್ಲ ಸ್ವಯಂಭೂಮನು ಶರೀರ. ಅದಕ್ಕೆ ಆತ್ಮ ಯಾವುದು ಅಂತ ಕೇಳಿದರೆ, ಸರ್ವ ಜೀವಾಭಿಮಾನಿ ಚತುರ್ಕ ಬ್ರಹ್ಮದೇವರೇ ಸ್ವರಾಭಿಮಾನಿಯಾಗಿದ್ದಾರೆ. ಯದ್ವಾ ಒಂದು ಪದ. ಘೋಷ ಪದೇನ ಕಾದಿ ವರ್ಗ ಪಂಚಕೆ ಪ್ರಥಮ ದ್ವಿತೀಯಾಕ್ಷರಾಣಿ ವಿಹಾಯ ಅನ್ಯೇ ವರ್ಣಾಹ ಎರಳವ ಶಬ್ದಿತಾಹ ಅಂತಸ್ಥಾಹ ಹಕಾರಶ್ಚೈತೇತೆ ಘೋಷನಾಮಕಾಹ. ಇನ್ನೊಂದು ಕ್ರಮ ಏನು ಅಂದರೆ, ಘೋಷ ಶಬ್ದಕ್ಕೆ ಈ ಅರ್ಥ ಒಂದು. ಇನ್ನೊಂದು ಅರ್ಥ ಏನು? ಘೋಷ ಶಬ್ದಕ್ಕೆ ಅಚ್ಚುವರ್ಣಗಳು ಅಂತ ಹೇಳಿದರು. ಇನ್ನೊಂದು ಅರ್ಥ, ಘೋಷ ಪದೇನ ಯದ್ವಾ ಅಥವಾ ಘೋಷ ಪದೇನ, ಘೋಷ ಅನ್ನೋ ಪದದಿಂದ ಕಾದಿ ವರ್ಗ ಪಂಚಕೆ. ಕಾದಿ ವರ್ಗ ಪಂಚಕ ಅಂದ್ರೆ ಏನು? ಕಾ ಆಮೇಲೆ ಕಚಾಟ ತಪ, ಕಚಾಟ ತಪ ಅದು ಒಂದೊಂದು ಮೊದಲೇ ಅಕ್ಷರ. ಕವರ್ಗ ಚವರ್ಗ ಟವರ್ಗ ತವರ್ಗ ಪವರ್ಗ ಅಂತ ಕರೀತಾರೆ. ಒಂದೊಂದರಲ್ಲಿ ಎಷ್ಟಿರುತ್ತೆ? 5 ಒಟ್ಟು ಎಷ್ಟಾಗುತ್ತೆ ಅದು? 25. ಅದಕ್ಕೆ ಒಟ್ಟು ಕಾದಿ ವರ್ಗ ಪಂಚಕೆ 5 ವರ್ಗಗಳಲ್ಲಿ ಪ್ರಥಮ ದ್ವಿತೀಯ ಅಕ್ಷರಾಣಿ ವಿಹಾಯ. ಪ್ರಥಮಾಕ್ಷರ ದ್ವಿತೀಯ ಅಕ್ಷರ ಬಿಟ್ಟು ಬಿಡಬೇಕು. ಕಾ ಖಾ ಗಾ ಖಾ ಎಂದರೆ ಕಾ ಖಾ ಬಿಟ್ಟು ಬಿಡೋದು. ಉಳಿದು 3 ತಗೋಬೇಕು. ದ್ವಿತೀಯಾಕ್ಷರಾಡಿ ವಿಹಾಯ ಅನ್ನೇ ವರ್ಣಾಹ. ಉಳಿದು ಎಷ್ಟಾಯ್ತು ಅಲ್ಲಿಗೆ? 5 × 3 25, 15 ಆಯಿತು. ಅವು ಪ್ಲಸ್ ಎರಡವ ಶಬ್ದಿತಾಹ ಅಂತಸ್ಥಃ. ಯಾರ ಲಾವ ಶೇಷ ಸಹ ಇದೆ, ಯಾರ ಲಾವ ಅಷ್ಟೇ. ಅಷ್ಟಕ್ಕೇನು ಅಂತಸ್ಥಗಳು ಅಂತ ಹೇಳ್ತಾರೆ ಅದಕ್ಕೆ. ಅಂತಸ್ಥಗಳು 4 ತಗೋಬೇಕು. 5 ಎಷ್ಟಾಯ್ತು? 20. ಹಕಾರ ಮತ್ತು ಹಕಾರವನ್ನು ತಗೋಬೇಕು. ಹ ಯರ ಲಾವ ಶೇಷ ಸಹ ಅಂತ ತಗೋಬೇಕು. ಇಷ್ಟಕ್ಕೆ ಏನಂತ ಹೆಸರು? ಘೋಷಗಳು ಅಂತ ಹೆಸರು. ಇಷ್ಟು ಅಕ್ಷರಗಳಿಗೆ 15 4 1 ಎಷ್ಟಾಯ್ತು ಅಲ್ಲಿಗೆ? 20 ಅಕ್ಷರಗಳಿಗೆ ಘೋಷಾಕ್ಷರಗಳು. ಒಂದು ಅರ್ಥದಲ್ಲಿ ಸ್ವರಗಳು, ಇನ್ನೊಂದು ಅರ್ಥದಲ್ಲಿ ಈ ವ್ಯಂಜನಗಳಲ್ಲಿ ಇಷ್ಟು. ಇದಿಷ್ಟು ತಿಳ್ಕೊಂಡ್ರೆ ಘೋಷ ಅಂತ ಹೇಳಿದ್ರ ಬಗ್ಗೆ. ತದುಕ್ತಂ ವೇದ ಶಿಕ್ಷಾಯಾಮ್. ಇದಕ್ಕೆಲ್ಲ ಏನು ಆಧಾರ ಅಂದರೆ, ಶಿಕ್ಷಾಶಾಸ್ತ್ರ, ಶಿಕ್ಷಾ ವ್ಯಾಕರಣ ನಿರುಕ್ತ ಛಂದಸ್ಸು ಜ್ಯೋತಿ ಅಂತೇಳಿ 6 ವೇದಾಂಗಗಳು ಆ ಶಿಕ್ಷಾಶಾಸ್ತ್ರದಲ್ಲಿ ಹೇಳ್ತಾ ಇದ್ದಾರೆ. ವೇದ ಶಿಕ್ಷಾಯಾಮ್ ಏನದು? ಪ್ರಥಮೋ ದ್ವಿತೀಯ, ಪ್ರಥಮಾಂಶ ದ್ವಿತೀಯಾಂಶ ಹಿತ್ವಾ ವರ್ಗ್ಯಾಸ್ತ್ರಯಸ್ತ್ರಯ. ವರ್ಗ್ಯ ಅಂದರೆ ವರ್ಗದಲ್ಲಿರೋ ಅಂತ ಅರ್ಥ. ವರ್ಗದಲ್ಲಿರೋದು ವರ್ಗ್ಯ. ತ್ರಯಸ್ತ್ರಯ 3 ಪ್ರಥಮ ದ್ವಿತೀಯ ಬಿಟ್ಟು. ಅಂತಸ್ಥಾಶ್ಚ ಅಂತಸ್ಥ ಅಕ್ಷರಗಳು 4. ಹಕಾರಶ್ಚ ಪ್ಲಸ್ ಹಕಾರ. ಘೋಷವಂತ ಪ್ರಕೀರ್ತಿತ ಅಂತ ಹೇಳ್ಬಿಟ್ಟು ಡೆಫಿನೇಷನ್ ಇದೆ. ಆದ್ದರಿಂದ ಈ ರೀತಿಯ ಕೂಡ ಒಂದು ಪ್ರಕಾರ, ಒಂದು ಲಕ್ಷಣ ಇದೆ. ಯಾವುದು? 50 ಎಲ್ಲ ಸೇರ್ಕೊಂಡ್ಬಿಟ್ಟಿದ್ದೇವೆ ನಾವು. ಇದನ್ನು ತಗೋಬೇಕಾದ್ರೆ ಅದೆಲ್ಲ ತಗೋಬಾರ್ದು. ಇಲ್ಲಿ ಶರೀರ ಆತ್ಮ ಅಂತ ಏನು ಘೋಷಣೆ ಮಾಡಿದ್ರು, ಘೋಷಗಳು ಶರೀರ ಅಂತ ಹೇಳಿ, ಘೋಷಗಳು ಆತ್ಮ ಅಂತ ಹೇಳಿದರೆ ಘೋಷಗಳೆಲ್ಲ ಶರೀರ, ಸ್ವರಗಳೆಲ್ಲ ಆತ್ಮ. ಸ್ವರಾಭಿಮಾನಿ ಬ್ರಹ್ಮದೇವರು, ಘೋಷಾಭಿಮಾನಿ ಸ್ವಯಂಭೂಮನು. ಬೃಹತಿ ಸಹಸ್ರಕ್ಕೆ ಸಂಬಂಧಪಟ್ಟಂತೆ ಇಷ್ಟು ಮಾತ್ರ ತಗೊಂಡು ಏನು ಹೇಳಬೇಕು ಅದಕ್ಕೆ? ಶರೀರ ಬದ್ದು ಘೋಷ ಅಂತ ಒಂದು ಅರ್ಥ, ಸ್ವರ ಅಂತ ಒಂದು ಅರ್ಥ, ಎಲ್ಲ ಅರ್ಥ ಮಾಡ್ಕೋಬೇಕು, ಅವಾಗ ಅರ್ಥ ಸಿಗುತ್ತೆ ಅಂತ ಹೇಳ್ತಾರೆ. ಅದು ಬೃಹತಿ ಸಹಸ್ರ ಹೇಗೆ ಮಾಡ್ಕೋಬೇಕು ಅನ್ನೋದಕ್ಕೆ ಮೆಥಡ್ ಇದು. ಯಾವ ಊಷ್ಮಾನ ಯಹ ಶೇಷ ಸಹ ಅಭಿಮಾನಿ ಸಹ ಪ್ರಾಣ. ಊಷ್ಮಾಕ್ಷರಗಳಿಗೆ ಪ್ರಾಣದೇವರು ಪ್ರಾಣವಾಯು ಅಭಿಮಾನಿ, ಮುಖ್ಯವಾಯು ಅವರು ಅಭಿಮಾನಿ ದೇವತೆಯಾಗಿದ್ದಾರೆ. ಏತದ್ ವಿದ್ಯಾಯಾಮ್ ಅಧಿಕಾರಿಣ ಫಲಂಚ ಉಚ್ಯತೆ ಏತದಿತಿ. ಈ ವಿದ್ಯೆಗೆ ಯಾರು ಅರ್ಹರು, ಎಲಿಜಿಬಿಲಿಟಿ ಯಾರಿಗಿದೆ, ಮತ್ತು ಅದಕ್ಕೆ ಫಲ ಏನು ಅಂತ ಹೇಳ್ತಾರೆ. ಮೊದಲು ಹೇಳ್ತೀವಿ, ಎಲಿಜಿಬಲ್ ಕೋರ್ಸ್ ಓಪನ್ ಮಾಡ್ತಾರೆ. ಎಲಿಜಿಬಿಲಿಟಿ ಏನೋದಕ್ಕೆ ಪ್ರಾಸ್ಪೆಕ್ಟ್ಸ್ ಆ ಕೋರ್ಸ್ ಏನಾಗುತ್ತೆ ಮುಂದೆ, ಅದೆಲ್ಲ ಫಲಶ್ರುತಿ. ಎಲಿಜಿಬಿಲಿಟಿ ಎಂಬುದೆಲ್ಲ ಇದು ಯಾವುದು ಒಳ್ಳೆ ಕೋರ್ಸ್ ನೋಡ್ತಾನೆ, ಎಲಿಜಿಬಲ್ ಅಲ್ಲ, ಇದು ಈ ಕೋರ್ಸ್ ಓದಿರಬೇಕು ಅಂತ ಹೇಳ್ತಾನೆ. ಫಸ್ಟ್ ಇಷ್ಟು ಮಾರ್ಕ್ಸ್ ತೊಗೊಂಡಿರಬೇಕು ಅಂತಾನೆ, ಮಿನಿಮಮ್ 2nd ಕ್ಲಾಸ್ ಅಂತಾನೆ. ಮತ್ತೆ ಹೊರಟೋಯ್ತು ಅಲ್ಲಿ. ಈ ರೀತಿಯಲ್ಲಿ ಅರ್ಹತೆ ತಗೋ, ಅದರಲ್ಲಿ ಮತ್ತೆ ಸೆಲೆಕ್ಟ್ ಮಾಡೋದು ಮುಂದೆ. ಎಲಿಜಿಬಿಲಿಟಿ ಇದು ಮಾತ್ರಕ್ಕೆ ಸಿಗುತ್ತೆ ಅಂತ ಅರ್ಥ ಅಲ್ಲ. ಬಟ್ ಸಿಗ್ಲಿಕ್ಕೆ ಏನಿರ್ಬೇಕು? ಫಸ್ಟು ಎಲಿಜಿಬಿಲಿಟಿ ಇರಲೇಬೇಕು. ಆಮೇಲೆ ಮುಗಿದ್ಮೇಲೆ ಪ್ರಾಸ್ಪೆಕ್ಟ್ಸ್ ಕೂಡ ಅಷ್ಟೇ, ಥರ್ಡ್ ಕ್ಲಾಸ್ ಬಂದರೆ ಏನು ಸಿಗೋದಿಲ್ಲ. ಸರಿಯಾದ ರೀತಿ ಮೆರಿಟ್ ಇದ್ರೆ ಏನಾಗುತ್ತಾಗ ಏನದು ಸಿಗಬೇಕಾದ್ರೂ ಸಿಗುತ್ತೆ. ಈ ಅರ್ಥದಲ್ಲಿ ಅರ್ಹತೆಗೂ ಮೆರಿಟ್ ಬೇಕು, ಆಮೇಲೆ ಮುಂದೆ ಫಲ ತಗೊಳ್ಳೋಕ್ಕೂ ಒಳ್ಳೆ ಮೆರಿಟ್ ಬೇಕು. ಅದಕ್ಕೆ ಮೆರಿಟಲ್ಲಿ ವ್ಯತ್ಯಾಸ ಆದರೆ ಫಲದಲ್ಲೂ ವ್ಯತ್ಯಾಸ ಆಗುತ್ತೆ. ಏತದಿತಿ ಏತತದಭಿಮಾನಿ ದೇವತಾ ದ್ಯುಪಲಕ್ಷಣಮೇತತ್ ಪ್ರತಿಪಾದ್ಯಂಚ ವಿಷ್ಣು ವಿದ್ವಾನ್ ವಸಿಷ್ಠ ವಸಿಷ್ಠೋ ವಸತಾಮುತ್ತಮೋ ಬಭೂವಾ ಪ್ರತಿಪಾದ್ಯಂಚ ವಿಷ್ಣು ವಿದ್ವಾನ್. ಈ ರೀತಿಯಲ್ಲಿ ವಿವೃತಿ ಸಹಸ್ರ ಪ್ರತಿಪಾದ್ಯರಾದವರು ಯಾರು? ವಿಷ್ಣು ಅಂತ ತಿಳ್ಕೊಂಡ್ಬಿಟ್ರೆ ಅವರು ವಸಿಷ್ಠರಾಗ್ತಾರೆ ಅಂದರೆ, ವಸಿಷ್ಠ ಅಂತ ಆದರವರು ವಸತಾಮುತ್ತಮ ಒಳ್ಳೆ ಕಡೆ ವಾಸ ಮಾಡತಕ್ಕಂಥ ಯೋಗ್ಯತೆ ಅವರಿಗೆ ಬರುತ್ತೆ ಅಂತ ಅರ್ಥ. ತತಃ ಪ್ರವೃತ್ತಿ ನಿಮಿತ್ತ ಏತನ್ನಾಮಧೇಯಂ ಲೇಭೆ. ಈ ಪ್ರವೃತ್ತಿಯ ನಿಮಿತ್ತದಿಂದಾಗಿ ವಸಿಷ್ಠರಿಗೆ ಹೆಸರು ಬಂತು. ಜ್ಞಾನ ಫಲ ಮುಕ್ತ ವ್ಯಾಖ್ಯಾನ ಫಲ ಮುಚ್ಚತೆ ಏತದು ಹೇತಿ. ಜ್ಞಾನ ಫಲ ಒಂದು, ವ್ಯಾಖ್ಯಾನ ಫಲ ಇದು ತಿಳಿದ್ರೆ ಏನಾಗುತ್ತೆ, ಹೇಗೆ ವಿವರಣೆ ಮಾಡಬೇಕು. ವ್ಯಾಖ್ಯಾನ ಅಂದರೆ ವಿವರಣೆ. ಯಹ ಉಚ್ಚಂ ಎ ಉ ಉಚ್ಚಮೇತದೇವ ಪ್ರಮೇಯ. ಉ ಅಂದರೆ ಉಚ್ಚ ಅಂತ ಅರ್ಥ. ಉ ಏತದು ಅಂತ ಹೇಳಿದಾಗ ಉಚ್ಚ ಶ್ರೇಷ್ಠ ಅಂತ ಅರ್ಥ. ಇಂದ್ರೋ ವಿಶ್ವಾಮಿತ್ರಾಯ ಪ್ರೋವಾಚ ಅತಿ ರಹಸ್ಯಂ ಉಪದಿದೇಶ ಇತ್ಯಾಶ್ಚರ್ಯ ಹಾ ಶಬ್ದ. ಅತಿ ರಹಸ್ಯ ಅಲ್ಲಿ ಅದೇನಿದೆ, ಊ ಅಂತ ಒಂದಿದೆ, ಹಾ ಅಂತ ಒಂದಿದೆ ನೋಡಿ. ಏತದು ಹಾ ಏತತ್ ಊ ಹಾ ಆ ಏತತ್ ಒಂದು, ಊ ಒಂದು, ಆಮೇಲೆ ಹಾ ಒಂದು, ಏವ ಒಂದು, ಇಂದ್ರ ಒಂದು. ಏತದು ಹ ಇವ ಇಂದ್ರ ಹಾ ಅಂತಾಯ್ತು. ಹೂ ಅಂದರೆ ಶ್ರೇಷ್ಠ, ಆಮೇಲೆ ಹಾ ಅಂತ ಹೇಳಿದರೆ ಆಶ್ಚರ್ಯ. ರಹಸ್ಯವಾದದ್ದನ್ನು ಅವ್ರು ಹೇಳಿದರು, ಕೇಳಿಕೊಂಡ್ರು, ಕೇಳಿಕೊಂಡು ಅವ್ರು ಪುಣ್ಯಾತ್ಮರು. ಇಂದ್ರದೇವರು ಹೇಳಬಾರದ್ದನ್ನು ಇವ್ರು ಹೇಳಿದರು ಅಂದರೆ ಭಾಳ ಪ್ರೀತಿ ಇತ್ತು ಅದಕ್ಕೆ ಹೇಳಿದರು, ಅರ್ಹತೆ ಇತ್ತು ಅದಕ್ಕೆ ಹೇಳಿದರು ಅಂತಲೂ ಅರ್ಥ. ಇಂದ್ರೋ ವಿಶ್ವಾಮಿತ್ರಾಯ ಪ್ರೋವಾಚ ಅತಿ ರಹಸ್ಯಂ ಉಪದಿದೇಶ ಇತ್ಯಾಶ್ಚರ್ಯ ಹಾ ಶಬ್ದ. ನಯೋತ್ಸೈತಿ ಗೋವಿಂದಂ ಮುಕ್ತ್ವಾ ತೂಷ್ಣೀಂ ಬಭೂವ ಹಾ. ಭಗವದ್ಗೀತೆಯಲ್ಲೂ ಕೂಡ ಹಾ ಅಂತ ಬರುತ್ತೆ. ಅರ್ಜುನ ಸುಮ್ಮನಾಗಿಬಿಟ್ಟ. ಯಾರ ಸುಮ್ಮನಾದ್ರೆ ಅರ್ಜುನ ಎಂಥ ಮಹಾವೀರ, ಅವನು ಸುಮ್ಮನೆ ಕೂತ್ಬಿಟ್ಟ ಹಾ ಎಂಥ ಆಶ್ಚರ್ಯ ಅಂತ ಹೇಳಿದ. ಹಾ ಬೇರೆ ಹಾ ಬೇರೆ, ಹಾ ಅಂದರೆ ಅಯ್ಯೋ ಅಂತ ಅರ್ಥ. ಅದು ಹಾ ಅನ್ನೋದು ಉದ್ಗಾರ, ಅದು ಇಲ್ಲಿ ಹಾ ಅಂಬೋದು ಆಶ್ಚರ್ಯದ ಉದ್ಗಾರ. ಅದು ನೋವು, ಅದು ನೋವಿರುತ್ತೆ ಹಾ ಅನ್ನಲ್ಲಿ. ಇಲ್ಲಿ ಏನಿರುತ್ತೆ, ಇಲ್ಲಿ ಆಶ್ಚರ್ಯ. ಅದನ್ನು ಹೇಳೋದಕ್ಕೋಸ್ಕರ ಹಾ ಅಂತ ಹೇಳಿದರು. ಜ್ಞಾನ ಫಲ ಮುಕ್ತ ವ್ಯಾಖ್ಯಾನ ಫಲ ಮುಚ್ಚ ಮಹಾಫಲ ವ್ಯಾಖ್ಯೈಕಸ್ಯಾಪಿ ಮಹಾಫಲ ಇವು ಶಿಷ್ಯಾಂತರಸ್ಯ ಇತಿ ಭಾವೇನ ಉಚ್ಯತೆ. ಒಬ್ಬರಿಗೆ ಹೇಳಿದರು ಅಂದರೆ ಭಾರಿ ಮಹತ್ವನೇ. ಸಾಮಾನ್ಯ ಕೆಲವೆಲ್ಲ ಭಾರಿ ಡಿಸ್ಟಿಂಗ್ವಿಶ್ ಮಾಡಬೇಕಾದ್ರೆ ಎಷ್ಟು ಜನಕ್ಕೆ ಪಿ ಎಚ್ ಡಿ ಗೈಡ್ ಮಾಡಿದ್ದಾರೆ, ಒಬ್ಬರಿಗೋ ಇಬ್ಬರಿಗೋ. 100 ಜನಕ್ಕೆ ಮಾಡೋ ಚಾನ್ಸಸ್ ಇರೋದಿಲ್ಲ, ಆದ್ದರಿಂದ ಒಬ್ಬರಿಗೋ ಇಬ್ಬರಿಗೋ. ಒಬ್ಬರಿಗೆ ಮಾಡಿದವನಿರ್ತಾರೆ, ಇಬ್ಬರಿ ಮಾಡಿದವನು ಬಿಡ್ತಾರೆ. ಮೆರಿಟ್ ಯಾರಿಗೆ ಜಾಸ್ತಿ ಆಯ್ತು ಈಗ? ಇಬ್ಬರಿ ಮಾಡಿದವರಿಗೆ. ಇಲ್ಲಿ ಇಂದ್ರದೇವರು ಒಂದು ಒಬ್ಬರಿಗೆ ವಸಿಷ್ಠರಿಗೆ ಹೇಳಿದರು, ಅವರು ವಿಶ್ವಾಮಿತ್ರರಿಗೂ ಹೇಳಿದರು. ಈ ರೀತಿ ಹೇಳ್ತಾ ಹೋದಂತೇನೋ ಆಚಾರ್ಯ ಮಾತಿದೆ, ತಂತ್ರಸಾರದ ಮಾತಿದು. ವ್ಯಾಖ್ಯಾ ಏಕೈಶ್ಯ ಏಕಸ್ಯ ಶತೋತ್ತರ. ಒಬ್ಬರಿಗೆ ಪಾಠ ಹೇಳ್ತಾರೆ ಜನ್ಮದಲ್ಲಿ, ಬೇರೆಯವ್ರಿಗೆ ಹೇಳಿಲ್ಲ, ಒಬ್ಬರಿಗೆ ಹೇಳ್ತಾರೆ. ಆದರೆ ಅದಕ್ಕೆ ಎಷ್ಟು ಫಲ ಬಂದರೆ 100 ಜನಕ್ಕೆ ಹೇಳಿದಷ್ಟು ಪುಣ್ಯ ಬರುತ್ತೆ. 100 ಸರಿ ದೇವ್ರ ಪೂಜೆ ಮಾಡಿದ್ರೆ ಎಷ್ಟು ಪುಣ್ಯನೋ, ಒಬ್ಬರಿಗೆ ಪಾಠ ಹೇಳಿದರೆ ಅಷ್ಟು ಪುಣ್ಯ. ಗೊತ್ತಾಯ್ತಾ? ಆ ಅರ್ಥದಲ್ಲಿ ಯಾವುದಕ್ಕಿಂತ ಪೂಜೆ ಆದಿಗಳಿಗಿಂತ ಯಾವ್ದು ದೊಡ್ಡದು? ಪಾಠ ಪ್ರಯೋಜನ ದೊಡ್ಡದು ಅಂತ ತಂತ್ರಶಾಸ್ತ್ರದಲ್ಲಿ ಹೇಳ್ತಾರೆ. ಬೃಹತಿ ಶಾಸ್ತ್ರನೇ ಭಾರಿ ದೊಡ್ಡದು, ಆದರೆ ಒಂದ್ಸರಿ ಹೇಳೋದೆ ಭಾರಿ ಕಷ್ಟ. ಇಂದ್ರದೇವರು ಅದನ್ನು ಇವಿಷ್ಟು ಜನಕ್ಕೆ ಹೇಳ್ತಾರೆ ಅಂದರೆ ಹಾ ಎಂಥ ದೊಡ್ಡವರು ಅಂತ ಅರ್ಥ. ಹೇಳ್ತಾರೆ ವ್ಯಾಖ್ಯಾ ಏಕೈಕಶ್ಯಾಪಿ ಮಹಾಫಲ ಕಿಮು ಶಿಷ್ಯಾಂತರಸ್ಯ ಇತಿ ಭಾವೇನ ಉಚ್ಯತೆ ಏತದಹ ವೈವೇಂದ್ರೋ ಭರದ್ವಾಜಾಯ ಇತಿ. ಇನ್ಸ್ಟಿಟ್ಯೂಷನ್ ಹೆಚ್ಚಿನ ಸ್ಟೂಡೆಂಟ್ಸ್ ಓದ್ತಾ ಇದ್ರೆ ರೆಪ್ಯುಟೇಷನ್ ಜಾಸ್ತಿ ಇರುತ್ತೆ, ಅಷ್ಟು ಜನ ಓದ್ತಾರೆ ಅಂದರೆ ಒಳ್ಳೆಯ ಇನ್ಸ್ಟಿಟ್ಯೂಷನ್ ಅಂತ ಅರ್ಥ. ಆ ಟೈಪ್ ತಸ್ಮಾತ್ ಏತತ್ ವಿದ್ಯೋಪದೇಶ ಬಲಾದೇವ ಇಂದ್ರ ತೇನ ಸ್ವಾವಗತೇನ ಬಂಧುನಾ ವಿಷ್ಣುನಾ ತತ್ಪ್ರಸಾದೇನ ಹವಿರಾದಿ ಸ್ವೀಕಾರಾಯ ಯಜ್ಞೇಶು ಆಹೂಯತೆ. ಇಂದ್ರಾಯ ಸ್ವಾಹ ಅಂತ ಯಜ್ಞದಲ್ಲಿ ಯಾತ ಕೊಡ್ತಾರೆ ಅಂದರೆ ಬೃಹತಿ ಸಹಸ್ರ ತಿಳ್ಕೊಂಡಿದ್ದರ ಫಲ. ದೇವರಿಗೆ ಬಹಳ ಪ್ರಿಯರಾದರು, ಆ ಗುಂಪಿ ಸೇರ್ಕೊಂಡ್ಬಿಟ್ರಾಗ ಒಂದು ಕೋರ್ಸ್ ಮಾಡಿದಾಗ ಒಂದು ಇದಕ್ಕೆ ಸೇರಿಕೊಂಡಾಗ ಅವ್ರಿಗೆ ಎಲಿಜಿಬಿಲಿಟಿ ಬಂತು. ಇಂದ್ರದಲ್ಲಿ ಹವಿಸ್ ತಗೊಳ್ತಕ್ಕಂಥ ಅರ್ಹ ಇಂದ್ರದೇವ್ ಯಾತಕ್ಕೆ ಬಂತು ಅಂದರೆ ಈ ರೀತಿ ಬೃಹತಿ ಸಹಸ್ರವನ್ನು ಉಪದೇಶ ಮಾಡಿದ್ದರ ಫಲ ಅದು. ಅಲ್ಲ ಅಲ್ಲ, ಈ ವಿಶ್ವಾಮಿತ್ರ ಇಂದ್ರದೇವರು ಹೇಳಿದರು ನಾ ಹೇಳು ಅಂತ ಹೇಳಿದರೆ ಹೇಳ್ಕೊಟ್ಟಿದ್ನೆಲ್ಲ ಅನ್ನೋ ಒಪ್ಸು ಅಂತ ಅರ್ಥ. ಆ ಅರ್ಥದಲ್ಲಿ ಹೇಳು ಅಂತ ಹೇಳದಿದ್ದೇನೆ ಹೇಗೆ ಹೇಳೋಕ್ಕಾಗತ್ತೆ? ಹೇಳದಿದ್ದೇನೆ ಹೇಳಿದ್ರು, ಉಪದೇಶ ಮಾಡಿದ್ರು, ಈಗ ಅದನ್ನು ಹೇಳಿ, ಈ ಸಮಯದಲ್ಲಿ ಹೇಳಿ, ಯಾವುದೋ ಪ್ರಸಂಗ ಮತ್ತು ವಾಯುಸ್ತುತಿ ಹೇಳಿ ಅಂತ ಹೇಳಿದ್ರು. ಹಾಗಾಗಿ ಹೇಳಿ, ಈ ಸಮಯದಲ್ಲಿ ಹೇಳಿಬಿಡಿ, ಭಾರಿ ಪುಣ್ಯ ಬರುತ್ತೆ ಅಂತ ಹೇಳಿದಾಗ ಈ ಹೇಳಿ ಅಂತ ಹೇಳಿದರು. ಒಳಗೆ ಕೂತು ಆಮೇಲೆ ಗೊತ್ತಾಯ್ತು, ಒಳಗೆ ಹೇಳಿದ್ರು ಒಳಗೆ ಪ್ರವೇಶ ಮಾಡಿ ದೇವರು ಹೇಳಿದ ಮಾತನ್ನು, ಹೊರಗೆ ಇಂದ್ರದೇವ್ರ ಮಾತು, ಒಳಗೆ ಅದು ದೇವ್ರ ಮಾತು. ಅದನ್ನೆಲ್ಲ ವಿವರಣೆ ಬಂತು ಈಗಾಗಲೇ. ಹೌದು, ಹೇಳೋದು ವಿವರಣೆ ಕೊಡೋದು ಮಿನ್ನಮ್ಮೆಲ್ಲ ಒಪ್ಸೋ ಅಂತ ಅರ್ಥ. ಒಪ್ಸೋ ಅಂತ ಅರ್ಥ. ಮೂರು ಸಲ, ಎರಡು ಸಲ ಅಲ್ಲ, ಅಲ್ಲಿ ಮೂರು ಸಲ ಒಪ್ಪಿಸ್ತಾರೆ ವಿಶ್ವಾಮಿತ್ರರು. ಇಲ್ಲೇ ಇಬ್ಬರಿಗೆ ಹೇಳಿದ್ರು ಇವರು, ಒಬ್ರು ನೋಡಿ ಇಲ್ಲೇ ಹೇಳಿದಾರಲ್ಲ, ಒಬ್ಬರೇ ಪ್ರೋವಾಚ ಭರತ್, ಒಬ್ಬರಿಗೆ ವಿಶ್ವಾಮಿತ್ರಾಯ, ಇನ್ನೊಂದು ಭರದ್ವಾಜ, ಇಬ್ಬರಿಗೆ ಹೇಳಿದ್ರು. ಮುಂದೆ ಸಂಪಾದನ ಪ್ರಕಾರ ಅಗ್ನೇಶ್ ಏವಂ ಬೃಹದಿ ಸಹಸ್ರ ಸಂಪಾದನ ಪ್ರಕಾರಂ ಅಭಿಮಾನಿ ದೇವತಾ ಪ್ರತಿಪಾದ್ಯಂ ಅಧಿಕಾರಿಣಂ ಫಲಂಚ ಉಕ್ತ ಉಪಸಂಹ್ರಿಯತೆ ತದ್ವಾ ಇದಮಿತಿ. ಇಷ್ಟೇಡಿ ಭಾಗದ ಒಂದು ಅರ್ಥದಲ್ಲಿ ಕನ್ಕ್ಲೂಡ್ ಮಾಡ್ತಿದ್ದಾರೆ. ಇದಂ ಬೃಹತಿ ಸಹಸ್ರಂ ತದ್ವೈ ತಥಾ ವೈ, ಹೀಗೆ ಬೃಹತಿ ಸಹಸ್ರದ ಹಿರಿಮೆ ಅದು ಫಲಶ್ರುತಿ ಕ್ರಮ ಹೀಗಿದೆ ಅಂತ ಹೇಳಿ, ಯಾವತೀಭಿ ಋಗ್ಭಿ ಶಂಸಿತಾಭಿ ಇತ್ಯುಕ್ತ ಸಂಪಾದನ ಪ್ರಕಾರೇಣ ಉಕ್ತ ಅಭಿಮಾನಿ ಪ್ರತಿಪಾದ್ಯ ಅಧಿಕಾರಿಕತ್ವೇನ ಚ ಸಂಪಾದಿತಂ ಭವತಿ ಇತ್ಯರ್ಥ. ಈ ರೀತಿ ಋಕ್ಕುಗಳಿರಬೇಕು, ಆಮೇಲೆ ಸಂಪಾದನ ಪ್ರಕಾರ ಆಗಿರಬೇಕು. ಅಭಿಮಾನಿಗಳು ಅಭಿಮಾನಿಗಳು ಅಂತ ಹೇಳಿದರೆ ನೋಡಿಕೊಳ್ಳೋರು, ಪ್ರತಿಪಾದ್ಯ ಅಂದರೆ ಅದಕ್ಕೆ ಸ್ವಾಮಿ, ಅದೆಲ್ಲ ತಿಳ್ಕೊಂಡು ಬೃಹದಿ ಶಾಸ್ತ್ರವನ್ನು ತೀರ್ಮಾನ ಮಾಡ್ಕೋಬೇಕು. ಪ್ರತಿಪಾದ್ಯ ಭಗವದ್ ಭಗವದ್ ರೂಪಾಣ ಸ್ಪಷ್ಟ ಮನುಕ್ತತ್ವ ತದಕ್ಷರಗತಾನಿ ತತ್ ಪ್ರತಿಪಾದ್ಯಾನಿ ಚ ವಕ್ತು ಮುಚ್ಚತೆ ತಸ್ಯ ವಾಯೇ ತಸ್ಯ ಇತಿ. ಪ್ರತಿಪಾದ್ಯ ಭಗವದ್ ರೂಪಗಳನ್ನು ಸಾಮಾನ್ಯತಃ ನಾರಾಯಣ ಅಂತ ಹೇಳಿಬಿಟ್ರು, ಈಗ ಇನ್ನೂ ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ. ಅಕ್ಷರಗತಾನಿ ತತ್ಪ್ರತಿಪಾದ್ಯಾನಿ ಚ ವಕ್ತು ಮುಚ್ಚತೆ. ಪ್ರಕೃತಿ ಶಾಸ್ತ್ರದ ಅಕ್ಷರಗಳಲ್ಲಿ ಪ್ರತಿಪಾದ್ಯ ಭಗವದ್ ರೂಪಗಳನ್ನು ಹೇಳಕ್ಕೆ ಶುರು ಮಾಡ್ತಾರೆ. ತಸ್ಯ ತಥಾ ಪ್ರಾಗುಕ್ತ ಪ್ರಕಾರೇಣ ಬೃಹತಿ ಛಂದೋಬದ್ಧ ರುಕ್ಷಂಸನಮೇವ ಕಾರ್ಯಮಿತಿ ನಿಯಮವಪಹಾಯ. ಪ್ರಾಗುಕ್ತ ಪ್ರಕಾರೇಣ ಬೃಹತಿ ಛಂದೋಬದ್ಧ ರುಕ್ಷಂಸನಮೇವ ಕಾರ್ಯಮಿತಿ ನಿಯಮಪಹಾಯ. ಏನಕೇನಾಪಿ ರೂಪೇಣ ಸ್ವಯಂಭುವಾದಿ ಅಭಿಮನ್ಯಮಾನ ವ್ಯಂಜನಾದಿ ರೂಪೇಣ ಚ ಸಂಪನ್ನಸ್ಯ ಏತಸ್ಯ ಬೃಹತಿ ಸಹಸ್ರಸ್ಯ ತದಂತರ್ಗತ ರೂಪ ಸಹಸ್ರಸ್ಯ ಚ ಪ್ರತಿರುಚ ಅಕ್ಷರಾಣಾಂ ತನ್ನಾಮಕಾನಾಂ ತದ್ಗತ ರೂಪಾಣಾಂಚ ಷಟ್ತ್ರಿಂಶತಂ ಭವತಿ. ಬೃಹತಿ ಸಹಸ್ರದ ರುಕ್ಕುಗಳು ಸಿಕ್ಕರೆ ಅದನ್ನೇ ಸಾವಿರ ಹೇಳಿ ತಪ್ಪಲ್ಲ, ಸಿಗದೆ ಹೋದರೆ ಸೃಷ್ಟಿ ಮಾಡ್ಕೋಬೇಕಲ್ಲ. ಮೂವತ್ತಾರು ಅಕ್ಷರದ ಬೇರೆ ವೇದವಾಕ್ಯಗಳನ್ನೇ ತಗೊಂಡು ಜೋಡಿಸ್ಕೋಬೇಕಲ್ಲ, ಜೋಡಿಸ್ಕೊಂಡು ಬೃಹತಿ ಸಹಸ್ರದ ಫಾರ್ಮಿ ತಂದುಕೊಂಡು ಹೇಳಬೇಕು, ಆಗಲೂ ಫಲ ಬರುತ್ತೆ ಅಂತ ಅರ್ಥ. ಅಕ್ಷರಗತಾನ ವಿಶೇಷ ನೀವು ಅಪಹಾಯ ಅಂದರೆ ಏನರ್ಥ? ಬೃಹತಿ ಶಾಸ್ತ್ರದ ಹೇಳಿದ್ರೆ ಬೃಹತಿ ಋಗ್ವೇದದಲ್ಲಿ ಎಲ್ಲ ಛಂದಸ್ಸಿನ ಮಂತ್ರಗಳು ಸಿಗ್ತವೆ, ಗೊತ್ತಾಯ್ತಾ? ಅರಿಷ್ಟುಪ್ಪು, ಗಾಯತ್ರಿ, ತ್ರಿಷ್ಟುಪ್ಪು ಎಲ್ಲ ಸಿಗ್ತವೆ. ನಮಗೆ ಮೂವತ್ತಾರು ಸಾವಿರ ಯಾವ್ದು ಸಿಗಬೇಕು ನಮಗೀಗ? ಬೃಹತಿ ಶಾಸ್ತ್ರದ ಸಾವಿರ ಅವು ಸಿಗಬೇಕೀಗ, ಬೃಹತಿ ಸಹ ಸಾವಿರನೇ ಸಿಗಬೇಕು. ಇವತ್ತು ನಮಗೆ ಸಿಕ್ಕಿರೋ ವೇದ ಮಂತ್ರಗಳಲ್ಲಿ ಅಷ್ಟಿಲ್ಲ ಅಂತ ತಿಳ್ಕೊಂಬೋಣ, ಬಿಡಬೇಡಿ, ನೀವೇ ಸೃಷ್ಟಿ ಮಾಡ್ಕೊಳ್ಳಿ. ಆ ವೇದ ಮಂತ್ರಗಳನ್ನ ಜೋಡಿಸ್ಕೊಂಡ್ಬಿಟ್ಟು ಟೆಸ್ಟ್ ಮಾಡಬೇಕೀಗ, ಅಂಥದ್ದು ಸಾವಿರ ಅದು ಮಾಡ್ಕೊಂಡ್ಬಿಟ್ಟು ಬೇರೆ ಛಂದಸ್ಸಿನ ಸೇರಿಸ್ಕೊಂಡು ಮಿಕ್ಸಪ್ ಮಾಡಿಬಿಟ್ಟು ಅದು ಶಸ್ತ್ರ ಮಂತ್ರ ಅಂತ ಕರೀತಾರೆ. ಅದಕ್ಕೆ ಯಾರು ಜೋಡಿಸ್ಕೊಳಕ್ ಬರಲ್ಲ, ಅದನ್ನ ಏನು ಮಾಡ್ಕೋಬೇಕು, ಅದನ್ನ ತಿಳಿದವರಿಂದ ಜೋಡಿಸ್ಕೋಬೇಕಲ್ಲ. ಈ ಅಸೆಂಬಲ್ ಮಾಡೋದು ಅಂತೀವಲ್ಲ, ಹಾಗೆ ತಂದಾಗ ಅಸೆಂಬಲ್ ಮಾಡಿಕೊಂಡ್ರೆ ಆನ್ಸರ್ ಸಿಗುತ್ತಲ್ಲ. ಅಸೆಂಬಲ್ ಎಲ್ಲೆಲ್ಲ ಎಲ್ಲ ಇಟ್ಬಿಟ್ರೆ ಅಸಹ್ಯ ಕಾಣುತ್ತೆ. ಈ ಮೂಗಿಗೆ ಹಾಕೋದು, ಕಿವಿಗೆ ಇಟ್ಕೊಳ್ಳೋದು, ಕಿವಿಗೆ ತಲೆ ಇಟ್ಕೊಂಡ್ಬಿಟ್ರೆ ಅದು ಗೊತ್ತು, ಯಾರಿಗೆ ಗೊತ್ತಿರುತ್ತದಲ್ಲ? ಜ್ಞಾನಿಗಳು, ಅದು ಅವರಿಂದ ಮಾಡಿಸ್ಕೋಬೇಕು, ನಾವೆಲ್ಲ ಸುಮ್ಮನೆ ನಾವು ಮಾಡ್ಕೊಳಕ್ಕೆ ಹೋಗಬಾರ್ದು. ಅದಕ್ಕೆ ನಮ್ಮಲ್ಲಿ ಕೂಡ ಶೇಷಚಂದ್ರಿಕಾಚಾರ್ಯರು ಕೆಲವರೆಲ್ಲ ಮಾಡಿಟ್ಟಿದ್ದಾರಲ್ಲ ಬೃಹತಿ ಶಾಸ್ತ್ರ ಅಂತ ಹೇಳಿದರು, ಯಾವುದಂತ ಮಾಡೋಕ್ಕೆ ಬರ್ತಿರಲಿಲ್ಲ. ಅದಕ್ಕೆ ಅವರು ಮಾಡಬೇಕಾದ ಪರಂಪರೆ, ಒಂದು ಪರಂಪರೆ ಅನುಸರಿಸಿ ಮಾಡಿರ್ತಾರೆ. ಅದನ್ನು ಹೇಳ್ಕೊಳ್ಳಿ, ಅವಾಗ 36,000 ಆಯಿತು. ರೆಡಿಮೇಡ್ ಇದ್ದರೆ ನಿಮಗೆ ಇಡೀ ಅನಂತ ವೇದ ಗೊತ್ತಿದ್ದವರಿಗೆ ಬೃಹತಿ ಸಹ 36 ಸಿಕ್ಬಿಡ್ತಾವೆ, ಅವ್ರಿಗೆ ಯೋಚನೆ ಇಲ್ಲ. ಆದರೆ ನಮಗೆ ಸಿಕ್ಕಿರೋ ವೇದಗಳಲ್ಲಿ ಅಷ್ಟಿಲ್ಲ. ಈಗ ಅದೇನು ಮಾಡಬೇಕೀಗ, ನಾವು ಸೃಷ್ಟಿ ಮಾಡ್ಕೋಬೇಕು. ಇರೋಷ್ಟನ್ನು ಇಟ್ಕೊಂಡ್ಬಿಟ್ಟು ಹೊಸ್ತಾಗಿ ಸೇರಿಸ್ಕೋಬೇಕು, ಎಷ್ಟು ಕಡಿಮೆ ಇರುತ್ತೆ ಸೇರಿಸ್ಕೊಂಡ್ಬಿಡ್ಬೇಕು. ಅಥವಾ ಎಲ್ಲದನ್ನು ಬೇಕಾದ್ರೆ ಮಾಡ್ಕೋಬೋದು, ಇರೋದನ್ನೆಲ್ಲ ಮಾಡ್ಕೊಂಡ್ಬಿಟ್ರೆ ಬೃಹತಿ ಛಂದಸ್ಸಿನ ಸಾವಿರ ರುಕ್ಕುಗಳಾಗ್ತವೆ. 36 ಅದಕ್ಕೆ ಬೃಹತಿ ಅಂತ ಕರೀತಾರೆ. ಹೌದು, ಅಂದ್ರೆ ಇತ್ತೀಚಿನ ಪರಂಪರೆ ಇರುತ್ತೆ, ಅದನ್ನಲ್ಲೇ ಫಸ್ಟ್ ಲೇಖನ ಅತಿ ಪ್ರಾಚೀನ ಸಿಗೋದು ಶೇಷಚಂದ್ರಿಕಾಚಾರ್ಯರೇ. ಅದಕ್ಕೆ ವ್ಯಾಖ್ಯಾನ ಕೂಡ ಬರೀತಾರೋ, ಬೃಹತಿ ಶಾಸ್ತ್ರ ರುಕ್ಕುಗಳನ್ನು ಬರೆಯೋದ್ರ ಜೊತೆಗೆ ವ್ಯಾಖ್ಯಾನನು ಬರೀತಾರೆ. ಅದಂತಾರು ಭಗವಂತರಾಯರು ಅಂತ ಒಬ್ಬರಿದ್ದರು, ಅವರೊಬ್ಬರು ಇಬ್ಬರೇ ಮಾಡಿರೋದು, ನಮಗೆ ಸಿಕ್ಕಿರೋದ್ರೆ ಎರಡೇ ಸಿಕ್ಕಿರೋದು. ಇನ್ನೂ ಕೆಲವರು ಸಂಪ್ರದಾಯದಲ್ಲಿ ಇವರು ಇಬ್ಬರು ಏನು ಮಾಡಿದ್ದಾರೆ ಅಂದರೆ ಬೃಹತಿ ಶಾಸ್ತ್ರ ಮಾಡಿದ್ದಲ್ಲದೆ ವ್ಯಾಖ್ಯಾನ ಕೂಡ ಮಾಡ್ತಾರೆ ಅದಕ್ಕೆ. ಇನ್ನು ಕೆಲವು ಕಡೆ ಬರೀ ಬೃಹತಿ ಶಾಸ್ತ್ರಗಳ ಸಂಪ್ರದಾಯ ವ್ಯಾಖ್ಯಾನ ಇಲ್ಲ, ಅವಕ್ಕೆಲ್ಲ ಅದೊಂದು ಕ್ರಮ ಕೊಟ್ಟು ಮೂರು ಕ್ರಮದಲ್ಲಿ ಸಿಗುತ್ತೆ ನಮಗೀಗ. ಬೃಹತಿ ಶಾಸ್ತ್ರಗಳು ಮೂರು ಕ್ರಮದಲ್ಲಿ ಸಿಗುತ್ತೆ, ಯಾವುದಿದ್ರೆ ಅದು ಹೇಳ್ಕೋಬೋದು, ಅದೇ ದೋಷ ಇಲ್ಲ. ಬಟ್ ಇವ್ರ ಜಾತಕ್ಕೆ ಅಂದರೆ ಅರ್ಥನೂ ಬರೆದೆಲ್ಲ ಮಾಡಿರೋದ್ರಿಂದ, ಇವ್ರು ಯತಿಗಳಾಗಿ ಪೀಠಾಧೀಶರಾಗಿ ಮಾಡಿರೋದ್ರಿಂದ ಶೇಷಚಂದ್ರಿಕಾಚಾರ್ಯರದ್ದು ಬಹಳ ಪ್ರಧಾನ ಆಗುತ್ತೆ. ಅನಂತರ ಇವರದ್ದು ಸಂಪನ್ನಸ್ಯ ಏತ, ಈ ರೀತಿ ಮಾಡೋದಕ್ಕೆ ಶಸ್ತ್ರ ಮಂತ್ರಗಳು ಅಂತ ಹೇಳ್ತಾರೆ. ಸೃಷ್ಟಿ ಮಾಡ್ಕೊಂಡು ಮಾಡೋದಕ್ಕೆ ಶಸ್ತ್ರ ಮಂತ್ರಗಳು. ಇವತ್ತು ಅಡುಗೆಯವರೇನೆ ಅದೇ ಇಟ್ಟು ಎಷ್ಟು ವೆರೈಟಿ ಮಾಡೋಕ್ಕೆ ಬರುತ್ತವೆ, ಅದು ಉಳಿದವ್ರಿಗೆ ಬರೋದಿಲ್ಲ. ಯಾರಿಗೆ ಸಾಧ್ಯ ಅದು? ಅವರಿಗೆ ಸುಮ್ಮನೆ ಇವತ್ತು ಹಿಟ್ಟು ಪಾಕ ಸಕ್ಕರೆ ಕಲಿಸಿಬಿಟ್ರೆ ಸ್ವೀಟ್ ಆಗೋದಿಲ್ಲ, ಆ ಪಾಕ ಬರಬೇಕು. ಪಾಕಕ್ಕೆ ಒಂದೊಂದು ಇದಕ್ಕೆ ಪಾಕ ಚೇಂಜ್ ಆಗ್ತಾ ಹೋಗುತ್ತೆ. ಆ ಪಾಕದ ತಕ್ಕಂತೆ ಮಾಡಿದ್ರೆ ಮಾತ್ರ ಅಭಿವೃದ್ಧಿ ಬರೋದು. ಅದೆಲ್ಲ ಯಾರಿಗೆ ಗೊತ್ತಿರುತ್ತೆ? ಅದು ಅವರಿಗೆ ಅವರಿಗೆ ಗೊತ್ತಿರುತ್ತೆ. ಅದೇ ಗಾರೆಗಳಿಗೆ ಗೊತ್ತಿರುತ್ತೆ ಎಲ್ಲ ಕೂಡ, ಅವ್ರು ಮಾಡಿಕೊಡ್ತಾರೆ. ಕಟ್ ಮಾಡಿ ಹಾಕೊಳ್ಳೋದು, ತೆಗೆದು ತೆಗೆದು ಜೋಡಿಸ್ಕೋಬೇಕು. ಯಾವ್ದಕ್ಕೆ ಬೇಕೋ ಬಂತರ ಮಾಡ್ಕೊಡೋದು ನಾವು ಅನುಕೂಲ ನಮ್ಮ ಇದಕ್ಕೆ ತಕ್ಕಂತೆ. ಅವತ್ತಿನ ಅಡಿಗೆ ಪ್ರಿಪೇರ್ ಮಾಡ್ಬೇಕು. ಏನು ಮಾಡಲಿ ಅಂತ ಕೇಳಿ ಮಾಡ್ತಾನೆ, ಒಂದೇ ತರಕಾರಿಲಿ ಎಷ್ಟೋ ಅಡುಗೆ ಮಾಡೋಕ್ಕೆ ಬರುತ್ತೆ. ಈಗ ಏನು ಮಾಡಲಿ ಅಂತ ಕೇಳಿ ಮಾಡ್ತಾನಲ್ಲ, ಹಾಕಿ ಇಷ್ಟು ಕಡೆ ಯಾವ್ದು ತಯಾರು ಮಾಡ್ಕೋಬೇಕು, ಗೃಹತಿ ಮಾಡ್ಕೋಬೇಕಾ, ಮಾಡಿಕೊಡ್ತೇನೆ ಅಂತ ಹೇಳ್ತಾರೆ. ಅದೆಲ್ಲ ವೇದದ ಬಗ್ಗೆ ಫುಲ್ ಕಮ್ಯಾಂಡ್ ಇರಬೇಕು, ಅದಕ್ಕೆ ಒಂದು ಅರ್ಥ ಜ್ಞಾನ ಎಲ್ಲ ಗೊತ್ತಿದೆ, ಸಿದ್ಧಿ ಬಂದಿರಬೇಕು. ಅವರಿಗೆ ಸಾಧ್ಯ ಇಲ್ಲೋದ್ರೆ ಇಲ್ಲ. ಸಂಪನ್ನಸ್ಯ ಏತಸ್ಯ ಬೃಹತಿ ಸಹಸ್ರಸ್ಯ ತದಂತರ್ಗತ ರೂಪ ಸಹಸ್ರಸ್ಯ ಚ ಪ್ರತಿರುಚಂ ಅಕ್ಷರಾಣಾಂ ತನ್ನಾಮಕಾನಾಂ ತದ್ಗತ ರೂಪಾಣಾಂ ಚ ಷತ್ರಿಂಶತಂ ಭವತಿ. ಆಗದು ಸಾವಿರ ಇಟ್ಟು ಮೂವತ್ತಾರು ಆದರೆ 36,000 ಆಯ್ತಾ. ಅಕ್ಷರಗತಾನಾಂ ಷಟ್ರಿಂಶತ್ ರೂಪಾಣಾಂ ಸ್ವರವ್ಯಂಜನ ಭೇದೇನ. ಪ್ರತಿ ಅಕ್ಷರದಲ್ಲೂ ಎರಡಿರುತ್ತೆ, ಸ್ವರ ವ್ಯಂಜನ, ಸ್ವರ ವ್ಯಂಜನ ಅಂತ ಇರುತ್ತೆ. ಹಾಗಾದ್ರೆ ಡಬಲ್ ಆಯ್ತು, 72 ಆಯಿತು. 72 ಇಂಟು 1,000, 72,000 ಆಯಿತು. ವಿಷಯ ಬಂದು ಹೇಳ್ತಾರೆ, ಅವರೇ ಹೇಳ್ತಾರಲ್ಲ ಏನೇನು ಹೇಳಬೇಕು ಅಂತ ಹೇಳ್ತಾರೆ. ಈಗ ರೂಪಾಣಾಂಚ ಷಟ್ರಿಂಶತಂ ಭವತಿ. ಅಕ್ಷರಗತಾನಾಂ ಷಟ್ರಿಂಶದ ರೂಪಾಣಾಂ ಸ್ವರವ್ಯಂಜನ ಭೇದೇನ ಪ್ರತ್ಯೇಕಂ ಷಟ್ರಿಂಶದ ರೂಪಾಣಾಂ ಸ್ವರವ್ಯಂಜನ ಭೇದೇನ ಪ್ರತ್ಯೇಕಂ ಷಟ್ರಿಂಶತಂ ಭವತಿ. ಆಹತ್ಯ, ಆಹತ್ಯ ಅಂದರೆ ಒಟ್ಟಾಗಿ ಅಂತ ಅರ್ಥ. ಬೃಹತಿ ಸಹಸ್ರಗತಾನಾಂ ಅಕ್ಷರಾಣಾಂಚ ಸಹಸ್ರಾಣಿ ಷಟ್ರಿಂಶತಂ ಭವಂತಿ. 36,000 ಅದನ್ನು ಡಬಲ್ ಮಾಡಿದರೆ 36,000 72,000. ತಥಾ ಅಕ್ಷರಾಣಾಂ ವ್ಯಂಜನಾನಾಂ ಸ್ವರಾಣಾಂ ತದ್ಗತ ರೂಪಾಣಾಂಚ ಪ್ರತ್ಯೇಕಂ ಸಹಸ್ರಾಣಿ ಷಟ್ರಿಂಶತಂ ಭವತಿ. ಏತೇಷಾಂ ರೂಪಾಣಾಂ ಅಧಿಷ್ಠಾನಾಂತರ ಮುಚ್ಚತೆ ತಾವಂತೀತಿ ಶತ ಸಂವತ್ಸರಸ್ಯ ಅನ್ನ. ಒಟ್ಟು 100 ವರ್ಷ, 72 ಆಯ್ತು ಈಗ, ಅದು 100 ಮಾಡ್ಕೋಬೇಕು. 72 × 100 ಅವಾಗ ಎಷ್ಟು? ಅದನ್ನು ರುಕ್ಕುಗಳು 1,000 ಅಷ್ಟೆಲ್ಲ ಮಾಡ್ಕೊಂಡು 72,000 ಆಯಿತು. ಹತ್ರ ಎಲ್ಲಿದೆ ಏ ಭವಂತಿ ಷತ್ರಿಂಶ ಸಹಸ್ರಾಣಿ ಬಹುವಚನ ಭವಂತಿ, 100,000 ಆಗುತ್ತವೆ. 1,000 ಸಹಸ್ರಂ ಭವತಿ, ಸಹಸ್ರಾಣಿ ಭವಂತಿ, ಕರ್ತೃಪದ ಅದೇ. ಏತೇಷಾಂ ರೂಪಾಣಾಂ ಅಶಿಷ್ಟಾಂತರ ಅಧಿಷ್ಠಾನಾಂತರ ಮುಚ್ಚತೆ ತಾವಂತಿ ಇತಿ ಶತ ಸಂವತ್ಸರಸ್ಯ ಅನ್ನಾಂ. ತತ್ರ ಅಹಶಬ್ದೋ ದಿನಪರಹ. ಅಹಸ್ಸು ಸಾಮಾನ್ಯ ದಿನ ಅಂಬೋದಕ್ಕೆ 24 ತಾಸು ಅಂತೂ ಅರ್ಥ ಇದೆ, 12 ಅವರ್ಸ್ ಅಂತೂ ಅರ್ಥ ಇದೆ. ನಾವು ದಿನ ಯಾವ ಅರ್ಥದಲ್ಲಿ ತಗೊಳ್ತೇವೆ ಯೋಚನೆ ಮಾಡಬೇಕು. ಒಂದು ದಿವಸ ಅಂತ ಟೈಮ್ ಕೊಡ್ತೇನೆ ಅಂತ ಹೇಳ್ತಾರೆ. ಒಂದು ದಿವಸ ಟೈಮ್ ಕೊಟ್ಟರೆ ಯಾವ ಅರ್ಥ ಬಂತಾಗ? ವರ್ಕಿಂಗ್ ಅವರ್ಸ್, ಅನೇಕ ರೀತಿಯಲ್ಲಿ ಅರ್ಥ ಬರುತ್ತೆ ಅವರಿಗೆ. ಒಂದು ದಿವಸ ಅದು ಕೌಂಟ್ ಮಾಡೋ ರೀತಿಯೇ ಬೇರೆ. ಇವತ್ತು ಇಂಗ್ಲೀಷಲ್ಲಿ ಒಂದು 12 ಗಂಟೆ ಆಗಿಬಿಟ್ರೆ ಒಂದು ದಿವಸ, ಮಧ್ಯರಾತ್ರಿಯಿಂದ ಮಧ್ಯರಾತ್ರಿವರೆಗೂ ತಗೋತಾರೆ ಒಂದು ದಿವಸ. ನಮ್ಮಲ್ಲಿ ಹಾಗಲ್ಲ, 2 ಗಂಟೆಯಿಂದ ಶುರುವಾಗುತ್ತೆ, 2 ಗಂಟೆಯಿಂದ 2 ಗಂಟೆವರೆಗೂ ಬರುತ್ತೆ. ಕೆಲವು ಸೂರ್ಯೋದಯದ ಸೂರ್ಯೋದಯಕ್ಕೆ ಬರುತ್ತೆ ಕೆಲವು. ಇದು ಆಫೀಸ್ನಲ್ಲಿ 10 o'clock ಶುರುವಾಗುತ್ತೆ, ಬಂದು ಶುರುವಾಗೋದಿಲ್ಲ. ಅದು 5 o'clock ಮುದಾಗಿಬಿಡುತ್ತೆ. ನಾಳೆ ಲಾಸ್ಟ್ ಡೇಟು ಅಂತ ಹೇಳಿದರೆ ರಾತ್ರಿ 12 ಗಂಟೆವರೆಗೆ ಲಾಸ್ಟ್ ಡೇಟ್ ಅಲ್ಲ, 8 ಗಂಟೆ ಲಾಸ್ಟ್ ಡೇಟು, ವರ್ಕಿಂಗ್ ಅವರ್ಸಿ ಕ್ಲೋಸು. ಆ ರೀತಿ ವ್ಯತ್ಯಾಸ ಇದೆ. ಇಲ್ಲೇ ಎಷ್ಟು ತೊಗೋಬೇಕು ಅಂದರೆ ಹಗಲು ಅಂತ ತೊಗೋಬೇಕು. ದಿನ ಶಬ್ದಕ್ಕೆ ಒಂದು ಡೇ ಅಂತ ಅರ್ಥ ಇದೆ, ಹಗಲು ಅಂತ ಅರ್ಥ ಇದೆ. ಹಗಲು ಅಂತ ತೊಗೋಬೇಕು ಇಲ್ಲಿ. ಇಲ್ಲ ರಾತ್ರಿ ಬೇರೆ ಹೇಳ್ತಾರ, ಅದರಿಂದ ರಾತ್ರಿ ಬೇರೆ ಹೇಳ್ತಾರಾದ್ರಿಂದ ಹಗಲು ಒಂದು ಬೇರೆ, ರಾತ್ರಿ ಬೇರೆ ಮಾಡ್ಕೋಬೇಕು. ಅತ್ರ ಅಹಶಬ್ದೋ ದಿನಪರಹ. ಅಹೋರಾತ್ರಾತ್ಮಕ ದಿನಾನಾಂ ಸಹಸ್ರಾಣಿ ಚ ತಾವಂತಿ ಭವಂತಿ. ಅಹೋರಾತ್ರಾತ್ಮಕ 360 ದಿವಸ ಅಂತ ಹೇಳ್ತೇವೆ, ಅದು 360 ಡೇಸ್ ಅದು. ಆದರೆ 360 ಹಗಲು, 360 ರಾತ್ರಿ ಆಗುತ್ತೆ, 725 ಲೆಕ್ಕಕ್ಕಾಗಿ. ಅದು ಮನ್ವಂತರ ಹೇಳಬೇಕಾದ್ರೂ ಕೂಡ ಬ್ರಹ್ಮದೇವರು ಹಗಲಿಗೆ ಅಷ್ಟು ಹೇಳಿರೋದು, ರಾತ್ರಿಗೆಲ್ಲ. ಬ್ರಹ್ಮದೇವರು ಹಗಲಿ ಮಾತ್ರ ಲೆಕ್ಕ ಹೇಳಿದ್ದಾರಲ್ಲ, ಅದು ಯಾವ ರೀತಿ ಹೇಳ್ತಾರೆ ಅಂದ್ರೆ ಪ್ರಸಂಗ ನೋಡಿ ಅರ್ಥ ಮಾಡ್ಕೋಬೇಕು. ಅನ್ಹಾಂ ರಾತ್ರೀಣಾಂಚ ಪೃಥಕ್ ಷತ್ರಿಂಶತ್ ಸಹಸ್ರಾಣಿ ಭವಂತಿ ಇತಿ ಜ್ಞೇಯಂ. ತತಶ್ಚ ಕಿಮಿತ್ಯತ ಉಚ್ಯತೆ ವ್ಯಂಜನೈರಿ ವ್ಯಂಜನಗತೈ ರೂಪೈ ರಾತ್ರೈರಾಪ್ನೋತಿ. ವ್ಯಂಜನಗತ ರೂಪಗಳೆಲ್ಲ ರಾತ್ರಿ ಅಭಿಮಾನಿ ದೇವ ರೂಪಗಳು. ಸ್ವರಗತ ದೇವ ಸ್ವರಗತೈ ಅಹಾನಿ ಆಪ್ನೋತಿ. ವ್ಯಂಜನ ಸ್ವರಗತಾನೇವ ರಾತ್ರಿ ಆಗತ ರಾತ್ರಿ ಅಹಗತಾನಿ ಇತಿ ಅವ. ಒಟ್ಟು ಸ್ವರ ವ್ಯಂಜನದಲ್ಲಿ ಸೇರಿರೋದೇ ಹಗಲು ರಾತ್ರಿಯಲ್ಲಿ ಸೇರಿರೋದು. ಏವಂ ಬೃಹದೀ ಸಹಸ್ರ ರೂಪಾಣಾಂ ಅಶಿಷ್ಟಾನಾಂತರಾಣಿ ಪ್ರೋಕ್ತ ಅಪಿ ಉಪಸಂಹ್ರಿಯತೆ ತದ್ವಾ ಇದಮಿತಿ. ಇದಂ ಬೃಹದೀ ಸಹಸ್ರಂ ತದ್ಗತಂ ರೂಪಜಾತಂ ತದ್ವೈ ತಥಾವೈ ಅಹೋರಾತ್ರ ಅಧಿಷ್ಠಿತತೆಯ ಸಂಪನ್ನಮಿತ್ಯರ್ಥ. ಇಷ್ಟನ್ನು ಅನುಸಂಧಾನ ಇಟ್ಕೊಂಡು ಅದಿಷ್ಟು ಮಾಡ್ಕೋಬೇಕು. ಏಮು ಉಪಾಸಕಸ್ಯ ಫಲಂಚ ಉಚ್ಯತೆ ತದ್ವಾ ಇದಮಿತಿ. ಇದು ಉಪಾಸನೆ ಮಾಡಿದವರು ಏನು ಫಲ ಬರುತ್ತೆ ಅಂದರೆ, ಇದಂ ಬೃಹದೀ ಸಹಸ್ರಂ. ಬೃಹತಿ ಸಹಸ್ರ ಸಹಸ್ರ ಅಂತ ಹೇಳಿದರೆ ಬರೀ ಮೆಕ್ಯಾನಿಕಲ್ 1,000 ಅಲ್ಲ, ತತ್ ಪ್ರತಿಪಾದ್ಯ ರೂಪಜಾತಂ. ಅವುಗಳಿಂದ ಪ್ರತಿಪಾದ್ಯ 72,000 ಭಗವದ್ ರೂಪಗಳನ್ನು ಚಿಂತನೆ ಮಾಡಬೇಕು. ತದ್ವೈ ತಥಾ ವೈ ಅಹೋರಾತ್ರಾಧಿಷ್ಠತತೆಯ ಸಂಪನ್ನಂ ಉಪಾಸಿತಂ ಚೇತ್ ತದಾ ಶತವರ್ಷ ಹರಿಧ್ಯಾನ ಫಲ ಸಂಪಾದಕಂ ಭವತಿ ಇತ್ಯರ್ಥ ಒಂದು ಆಚಾರ್ಯ ಭಾಷ್ಯ ಇದೆ. ಅದಕ್ಕೆ ಈ ರೀತಿ ಅನುಸಂಧಾನ ಮಾಡಿಕೊಂಡು ಹೇಳಿದರೆ 100 ವರ್ಷ ಹರಿಧ್ಯಾನ ಮಾಡಿದ ಫಲ ಬರುತ್ತೆ. ಪ್ರಗತಿಯ ಶಾಸ್ತ್ರ ಒಂದು ಸರ್ತಿ ಹೇಳಿದರೆ ಇಷ್ಟೆಲ್ಲ ಅನುಸಂಧಾನ ಇಟ್ಕೊಂಡು ಹೇಳಿದ್ರೆ ಎಷ್ಟು ಫಲ ಬಂತವರಿಗೆ? 100 ವರ್ಷ ಧ್ಯಾನ ಮಾಡಿದ ಫಲ ಬರುತ್ತೆ. ಇದು ಅದರ ಫಲ, ಪ್ರಗತಿಯ ಶಾಸ್ತ್ರ ಉಪಾಸನೆಯ ಫಲ ಇದೆ. ಅದು ಮುಂದಿನ ಪ್ರಚಾರ. ಜ್ಞಾನಿಗಳಿಗೆ ಹೇಳ್ತಿರೋದು, ಅಜ್ಞಾನಿಗಳಿಗೆ ಹೇಳ್ತಾನೆ ಇಲ್ಲ. ಅದರಿಂದಾಗಿನೇ ಜ್ಞಾನ ಹೇಗಾಗಿರುತ್ತೋ ಹಾಗಾಗಿ ಫಲ ಬರುತ್ತೆ ಅಂತ. ಜಾಸ್ತಿ ಜ್ಞಾನ ಇದ್ರೆ ಜಾಸ್ತಿ ಫಲ, ಕಡಿಮೆ ಇದ್ರೆ ಕಡಿಮೆ. ಹೇಳಿದ್ರೆ 35% BSc-ನೇ ಫಸ್ಟ್ ರ್ಯಾಂಕು, BSc-ನೇ ಕೆಲಸ ಸಿಗೋದು ಬೇರೆ ಆಗ್ತಾ ಹೋಗುತ್ತೆ. ಮುಂದೆ ದೊಡ್ಡ ಕೋರ್ಸ್ ಹೋಗ್ತಾವ್ರು. ಇವನಿಗೆ ಕೆಲಸ ಸಂಬಳದಷ್ಟು ಅವ್ನು ಸ್ಕಾಲರ್ಶಿಪ್ ಡಬಲ್ ಬರುತ್ತೆ ಅವನಿಗೆ. ಫುಲ್ ಕೆಲಸ ಸೇರಿದ ಎಷ್ಟು ಬರುತ್ತೋ ಸ್ಕಾಲರ್ಶಿಪ್ ಅಷ್ಟು ಜಾಸ್ತಿ ಇರುತ್ತೆ. ಯಾಕೆಂದ್ರೆ ಕ್ವಾಲಿಟಿ ಅದು ಅಷ್ಟು ತಿಳ್ಕೊಂಡು ಮಿನಿಮಮ್ ಇಂದ ಶುರುವಾಗಬೇಕಿದೆ. ಪುಣ್ಯ ಇದೆ, ಎಷ್ಟು ಬರುತ್ತೆ? ಎಷ್ಟೇ ಬರುತ್ತೋ ಅಷ್ಟೇ ಬರುತ್ತೋ ಅಷ್ಟೇ ಪುಣ್ಯ ಬರುತ್ತೆ. ಒಂದು ಬ್ರೀಫ್ ಕೇಸ್ ಕೊಡ್ತಾರೆ ಅವ್ರಿಗೆ, ಕೊಟ್ಟು ಬಾ ಅಂತೇಳಿ VVS ಒಳಗೆಲ್ಲ ಅವ್ರಿಗೆ ಹೋಗುತ್ತೆ. ಕೊಟ್ಟು ಬಂದು ಫಲ ಇವ್ರಿಗೆ ಬರುತ್ತೆ. ಅದೇ 100-200 ರೂಪಾಯಿ ಕೊಡ್ತಾರೆ ಅಷ್ಟೇ ಬರುತ್ತೋ. ಅವ್ರು ಬಿಎಸ್ ಒಳಗೆ ಒಳಗೆ ಓಪನ್ ಮಾಡೋಂಗಿಲ್ಲ ಅಷ್ಟೇ, ಟ್ರಾನ್ಸ್ಫರ್ ಮಾಡೋದಷ್ಟೇ. ಅದಕ್ಕೆ ಪಾಠದ ವ್ಯವಸ್ಥೆ ಅಂತ ಹೇಳಿದ್ನಲ್ಲ, ಅದು ಮೊದಲು ಋಗ್ಭಾಷೆ ಆಗಬೇಕು, ತಿಳ್ಕೊಬೇಕು, ಒಂದು ಹೇಳಬೇಕು. ಅದು ಸಿದ್ಧಿ ಬರೋ ಬರೀ BSc ಸೇರಿದ ತಕ್ಷಣ BSc ಬಂದ್ಬಿಡೋದಿಲ್ಲ ಅವನಿಗೆ. 3 ವರ್ಷ ಓದಬೇಕು, ಅದನ್ನು ಪರೀಕ್ಷೆಯಲ್ಲಿ ಪಾಸ್ ಆಗಬೇಕು. ಅದೆಲ್ಲ ಬಂದರೆ ಕೋರ್ಸ್ ಆಗೋದು. ಅಡ್ಮಿಷನ್ ಬೇರೆ, ಕ್ವಾಲಿಫಿಕೇಷನ್ ಬೇರೆ. ಮತ್ತು ಯಾವುದೇ ಇವತ್ತು ಸಂಧಾನಿ ಮಾಡೋದು ಗಾಯತ್ರಿ ಅಂತ ಹೇಳಿದ್ರೆ ನಮ್ದೆಲ್ಲ ಏನದು ಅಡ್ಮಿಷನ್ ಎಲಿಜಿಬಲ್ ಅಷ್ಟೇ. ಹೇಳೋದಕ್ಕೆ ಫಲ ಅಲ್ಲ, ಸಿದ್ಧಿ ಯಾವಾಗ ಬರುತ್ತೆ ಅದಕ್ಕೆ? ಸಿದ್ಧಿಯಲ್ಲಿ ಶಾಸ್ತ್ರ ಎಲ್ಲ ಓದಿ ಹೇಳಿದ ಮಾತ್ರ ಸಿದ್ಧಿ. ಸಿದ್ಧಿಗೂ ಅದಕ್ಕೂ ಭಾಳ ವ್ಯತ್ಯಾಸ ಇದೆ. ಇವಾಗ ಸುಮ್ಮನೆ ಸೈನ್ ಮಾಡಿದ ತಕ್ಷಣ ಡಾಕ್ಯುಮೆಂಟ್ ಆಗೋದಿಲ್ಲ. ಗೆಟ್ ಆಫೀಸರ್ಶಿಪ್ ಬರಬೇಕು ಫಸ್ಟ್ ಅವನಿಗೆ. ಆಮೇಲೆ ಸೈನ್ ಮಾಡಿದ್ರೆ ಟ್ರೂ ಕಾಪಿ ಆಗುತ್ತೆ, ಇಲ್ಲದ ಹೋದರೆ ಟ್ರೂ ಕಾಪಿ ಆಗೋದಿಲ್ಲ. ಅರ್ಹತೆ ಬರಬೇಕು, ಸಂಪಾದನೆ ಮಾಡಬೇಕು. ಈಗ ಸ್ನಾನಕ್ಕೆ ಹೋದ ತಕ್ಷಣ ಸ್ನಾನ ಬಿಡೋದಿಲ್ಲ. ಮೊದಲು ಸ್ನಾನದ ಅನೇಕ ವೆರೈಟಿ, ಕೊನೆಯ ಹಂತದ ಸ್ನಾನ ಆಗ ಮಡಿ ಆಗ್ತಾ, ಅಲ್ಲಿವರೆಗೂ ಮಡಿ ಅಂತ ಕರೆಯೋದಿಲ್ಲ ಅವನು. ಮೊದಲು ಸ್ನಾನ ಮಾಡಿ ಒಂದು ಮುಳುಗಾಕ್ತಾನೆ, ಮುಟ್ಟಿದ್ರೆ ಮೈಲಿಗೆ ಇದ್ದಾಗ ಲೆಕ್ಕ. ಅವನು ಪೂರ್ತಿ ಸ್ನಾನ ಮುಗಿಸ್ಬೇಕು ಅವನು. ತದ್ವಾ ಇದಮಿತಿ ಇದಂ ಬೃಹತಿ ಸಹಸ್ರ ಜಾತಂ ಸಹಸ್ರಂ ತದ್ಗತಂ ರೂಪ ಜಾತಂ ವೈ ತಥಾ ವೈ ಅಹೋರಾತ್ರಾಧಿಷ್ಠಿತತೆಯ ಸಂಪನ್ನಮಿತ್ಯರ್ಥಃ ಏಮು ಉಪಾಸಕಸ್ಯ ಫಲಂಚ ಉಚ್ಯತೆ ತದ್ವಾ ಇದಮಿತಿ ಇದಂ ಬೃಹತಿ ಸಹಸ್ರಂ ತತ್ಪ್ರತಿಪಾದ್ಯ ರೂಪ ಜಾತಂ ತದ್ವೈ ತಥಾ ವೈ ಅಹೋರಾತ್ರಾಧಿಷ್ಠಿತತೆಯ ಸಂಪನ್ನಂ ಉಪಾಸಿತಂ ಚೇತ್ ತದಾ ಶತವರ್ಷ ಹರಿಧ್ಯಾನ ಫಲ ಸಂಪಾದಕಂ ಭವತಿ ಇತ್ಯರ್ಥಃ ಕಿಂ ತಸ್ಯ ಫಲಮಿತ್ಯತಃ ತತ್ ಪ್ರಪಂಚತೆ ತಸ್ಯ ವಾ ಏತಸ್ಯ ಇತಿ. ಏನ ವಿಶೇಷ ಫಲ ಅಂಬುದನ್ನು ವಿವರಣೆ ಮಾಡ್ತಾರೆ. ಏಯಂ ವೇದ ಯಹ ಏವಂ ವೇದ, ಯಾವನು ಹೀಗೆ ತಿಳಿತಾನೋ. ಇತ್ಯಾದೋ ಅನುಕೃಷ್ಯ ವ್ಯಾಖ್ಯೇಯಂ, ಹಿಂದಿನದೆಲ್ಲ ಇಲ್ಲಿ ಮತ್ತೆ ತಗೊಂಡು ಓದು ಅರ್ಥ ಮಾಡ್ಕೋಬೇಕು. ಏನರ್ಥ ಆಗತ್ತಾಗ ಯಹ ಏವಂ ಉಕ್ತ ರೀತ್ಯಾ ಪ್ರತಿ ಸಹಸ್ರ ಸ್ವರ ವ್ಯಂಜನಗತ ರೂಪಾಣ ಮಹೋರಾತ್ರಾಧಿಷ್ಠಿತತ್ವಂ ವೇದ ಸಹ ಏವಂ ವಿದ್ವಾನ್ ತಸ್ಯ ಬೃಹತಿ ಸಹಸ್ರಸ್ಯ ಏವಂ ಸಂಪನ್ನಸ್ಯ ಜ್ಞಾತಸ್ಯ ಶಂಸಿತಸ್ಯ ವ. ಸಂಪನ್ನ ಅಂದರೆ ತಿಳಿಬೇಕು, ಅದನ್ನು ಹೇಳಬೇಕು. ಪರಸ್ತಾತ್ ಅನಂತರಂ ಏವ ಏವಂ ಗಾನಾದ ಅನಂತರಮೇವ ಪ್ರಜ್ಞಾದಿಮಯ ಸಂಭೂಯ ದೇವತಾಪ್ಯೇತಿ ಇತ್ಯನ್ವಯ. ಅದೇನಾಗ್ತಾನೆ ಫಸ್ಟ್ ತಿಳ್ಕೊಂಡ್ರೆ ಅವನು ಪ್ರಜ್ಞಾಮಯೋ ಭವತಿ, ದೇವತಾಮಯೋ ಭವತಿ, ಬ್ರಹ್ಮಮಯೋ ಭವತಿ, ಅಮೃತಮಯ ಭವತಿ. ಇಷ್ಟು ಫಲ ಅವನಿಗೆ ಪ್ರಗತಿ ಸಹ ತಿಳ್ಕೊಂಡವನಿಗೆ ವಿವರಣೆ ಕೊಡ್ತಾರೆ. ಪ್ರಜ್ಞಾಮಯ ಆಗ್ತಾನೆ ಅಂದ್ರೇನು? ಪ್ರಕೃಷ್ಟ ಜ್ಞಾನ ರೂಪತ್ವಾತ್ ಪ್ರಕರ್ಷೇಣ ಅಂತರ್ಯಾಮಿ ರೂಪೇಣ ಜ್ಞಾಪಕತ್ವಾತ್ ಚ ಅನಿರುದ್ಧ ಪ್ರಜ್ಞ ಸರ್ವದೇವತಾದಿದೇವತತ್ವಾತ್ ಸರ್ವೋತ್ತಮ ದ್ಯೋತನಾದಿ ಗುಣಸ್ವರೂಪತ್ವಾಚ ಪ್ರದ್ಯುಮ್ನೋ ದೇವತಾ. 4 ಪದಗಳು 4 ರೂಪ ಹೇಳ್ತಾ ಇದೆ. ಅನಿರುದ್ಧ ಪ್ರದ್ಯುಮ್ನ ಸಂಕರ್ಷಣ ವಾಸುದೇವ ಪೂರ್ಣ ಗುಣತ್ವಾನ್ ಮುಕ್ತಿ ಪ್ರಧಾನೇನ ಜೀವಾನಾಂ ಬ್ರಹ್ಮಣಾಚ ವಾಸುದೇವೋ ಬ್ರಹ್ಮ. ಆಮೇಲೆ ಅವಿತಂ ಋತಂ ಶಾಖಂ ಶಾಸ್ತ್ರಂ ಸ್ವವಿಷಯೇ ಕರೋತೀತಿ ವಾ ನಿತ್ಯತ್ವಾದ್ವಾ ಸಂಕರ್ಷಣೋ ಅಮೃತಂ ಪ್ರಜ್ಞಾದಿಹಿ ಚತುರೂಪೋ ಭಗವಾನ್ ಮಯ ಪ್ರಧಾನಂ ಸ್ವಾಮೀತಿ ಜ್ಞಾನಂ ಯಸ್ಯ ಸಹ ಪ್ರಜ್ಞಾದಿಮಯ. ಪ್ರಜ್ಞಾಮಯನಾಗ್ತಾನೆ, ದೇವತಾಮಯನಾಗ್ತಾನೆ, ಬ್ರಹ್ಮಮಯನಾಗ್ತಾನೆ, ಅಮೃತಮಯನಾಗ್ತಾನೆ ಅಂದರೆ ಪ್ರದ್ಯುಮ್ನಾದಿ ಭಗವದ್ ರೂಪಗಳನ್ನು ಉಪಾಸನೆ ಮಾಡಿದ ಫಲವನ್ನು ಪಡೆದು ಆ ಸಿದ್ಧಿ ಪಡಿತಾನೆ. ಇವನೇ ಅರ್ಥ ಪ್ರಜ್ಞಾನೇ ಪ್ರಜ್ಞೆನೇ ಅವನಾಗಿಬಿಡ್ತಾನೆ, ದೇವತೆನೇ ಆಗಿಬಿಡ್ತಾನೆ, ಬ್ರಹ್ಮನೇ ಆಗಿಬಿಡ್ತಾನೆ ಅರ್ಥ ಅಲ್ಲ. ಅದಕ್ಕೆಲ್ಲ ಅರ್ಥ ಬೇರೆ. ಪ್ರದ್ಯುಮ್ನ ಅನಿರುದ್ಧ ವಾಸುದೇವ ಸಂಕರ್ಷಣ ಅಂತ 4 ರೂಪಗಳಿಗೆ ಕ್ರಮವಾಗಿ ಪ್ರಜ್ಞಾ, ದೇವತಾ, ಬ್ರಹ್ಮ, ಅಮೃತ ಅಂತ ಹೆಸರು. ಅವುಗಳನ್ನು ಮಯ ಅಂದರೆ ಸ್ವಾಮಿ ಪ್ರಾಚುರ್ಯ, ಪ್ರಾಚುರ್ಯವನ್ನು ಇಟ್ಕೊಂಡು ಅಂತ ದೇವರು ಉಪಾಸನೆ ಮಾಡ್ತಕ್ಕಂಥ ಒಳ್ಳೆಯ ಯೋಗ ಅವನಿಗೆ ಬರುತ್ತೆ ಅಂತ ಅರ್ಥ. ಅದಕ್ಕೆ ಭವಾನ್ ಮಯ ಪ್ರಧಾನಂ ಸ್ವಾಮೀತಿ ಜ್ಞಾನಂ ಯಶ ಸಹ ಪ್ರಜ್ಞಾದಿಮಯ ಏವಂ ಪುನಃ ವಿಶೇಷ ಜ್ಞಾನವಾನ್ ಭೂತ್ವಾ ದೇವತಾಃ ಕ್ರಮೇಣ ಮಾರುತಾಂತಾಃ ಅಪಿ ಶಶ್ವತ್ ಕೇಶವಂ ಚ ಏತಿ ಇತ್ಯರ್ಥ. ಮುಂದೆ ಕ್ರಮವಾಗಿ ಆ ಕ್ರಮದಿಂದ ವಾಸುದೇವ ರೂಪ ಸೇರಿಬಿಟ್ರೆ ಮುಕ್ತನಾಗ್ತಾನೆ. ಪ್ರಾಗ್ ವ್ಯಂಜನೈರೇವ ರಾತ್ರಿ ರಾಪ್ನೋತಿ ಸ್ವರೈರ ಅಹಾನೀತಿ ಬೃಹತಿ ಸಹಸ್ರ ಸ್ವರ ವ್ಯಂಜನಗತಾನ ಭಗವದ್ ರೂಪಾಣ ಅಹೋರಾತ್ರಗತತ್ವ ಮುಕ್ತ. ಹಿದ್ದೆ ವ್ಯಂಜನಗಳಿಂದ ರಾತ್ರಿ ದೇವತೆಗಳನ್ನು, ಸ್ವರಗಳಿಂದ ಹಗಲಿನ ದೇವತೆಗಳನ್ನು ಅಂತ ಹೇಳಿದರು. ಈಗ ನ ಕೇವಲ ಮೇತಾವತ್ ಕಿಂತು ಪುರುಷೋಚಾರ್ಯತ್ವಾತ್ ತೇಷಾಂ ಸ್ವರವ್ಯಂಜನಗತಾನಾಂ ದ್ವಾಸಪ್ತತಿ ಸಹಸ್ರ ರೂಪಾಣಾಂ ಪುರುಷಗತತ್ವಂ ತದುಪಾಸ್ಯತ್ವಂ ಸೂರ್ಯ ನಿಯಮಿತ ಅಹೋರಾತ್ರಗತಾನಾಂ ಸೂರ್ಯಗತತ್ವಂ ತದುಪಾಸ್ಯತ್ವಂಚ ಉಚ್ಯತೆ ತದ್ಯೋಹಮಿತಿ. ಇದು ಸೂರ್ಯಗತ ಚಂದ್ರಗತ. ಸೂರ್ಯಗತ ಭಗವದ್ ರೂಪಗಳ ಉಪಾಸನೆ, ರಾತ್ರಿಗತ ರಾತ್ರಿಅಭಿಮಾನಿ ದೇವತಾಗತವಾದ ಭಗವದ್ ರೂಪಗಳ ಉಪಾಸನೆ, ಅದನ್ನು ಮಾಡ್ತಾ ಹೋಗ್ತಾನವು. ತತ್ತಾನೆ ಪುರುಷೈ ಅಹೇಯತ್ವಾದ ಅಹಂ ನಾಮಕಾನಿ ಪುರುಷಗತಾನಿ ಇತ್ಯರ್ಥ. ಎಂಥ ರೂಪಗಳವೆಲ್ಲ ಕೂಡ ಅಹ ಪುರುಷ ಅಹಂ ಅಹಂ ಅಂತ ಕರೆದು. ಅಹಂ ಅಂದರೆ ದೇವರ ಹೆಸರು, ಮತ್ತೆ ಇದು ನಾನು ಅಂತ ಅರ್ಥ ಮಾಡ್ಕೋಬಾರದು. ಯದ್ವಾ ತತ್ ಯೋಹಂ ಸೋಸೌ ಇದು ವಿಶಿಷ್ಟಂ ವಾಕ್ಯಂ ತಸ್ಯ ಅಯಮರ್ಥ. ಯದ್ವಾ ಮೊದಲೇನೇನೋ ಯತ್ ಯೋಹಂ ಸೋಸೌ ಆಮೇಲೆ ಇತಿ ವಿಶಿಷ್ಟಂ ವಾಕ್ಯಂ ಯೋ ಅಹಂ ಸಹ ಅಸೌ ಯಾವನಹಮ ಅವನೇ ಅಸೌ ಯಾವನಹಮ್ಮ ಅವನೇ ಅಸೌ ಅದೇನು ಅರ್ಥ ಹೇಳ್ತಾರೆ. ತಸ್ಯ ಅಯಮರ್ಥ ತತ್ ತಸ್ಮಾತ್ ಸ್ವರವ್ಯಂಜನಗತಾನಾಂ ಪುರುಷಗತತ್ವಾತ್ ಸ್ವರವ್ಯಂಜನಗತಾನಾಮೇವ ಪ್ರಾಗುಕ್ತರೀತ್ಯ ಅಹೋರಾತ್ರಗತತ್ವಾತ್ ಅಹೋರಾತ್ರಗತಾನಾಮೇವ ಸೂರ್ಯಗತತ್ವಾತ್ ಯೋಹಂ ಪುರುಷೈಹಿ ಅಹೇಯತ್ವಾತ್ ಅಹಂ ನಾಮ ಪುರುಷಾಂತರ್ಗತೋ ದ್ವಾಸಪ್ತತಿ ಸಹಸ್ರ ರೂಪಿ ಭಗವಾನ್ ಸಯೇ ವಾಸೋ ಸೂರ್ಯೇಪಿ ಸ್ಥಿತೈನಿ. ಯಾರ ಬರುತ್ತವರಿ ಎಲ್ಲಿ ಪರಮಾತ್ಮ ಸ್ವರಗತವಾದ ರೂಪ, ಮತ್ತೆ ವ್ಯಂಜನಗತವಾದ ರೂಪ, ಪುರುಷ ರೂಪ, ಸ್ತ್ರೀ ರೂಪ, ಅಹೋ ನಿಯಾ ಆಮೇಲೆ ಹಗಲು ನಿಯಾಮಕ ರೂಪ, ರಾತ್ರಿ ನಿಯಾಮಕ ರೂಪ, ಅವೆಲ್ಲ ಸೂರ್ಯಗತ, ಅವೆಲ್ಲ ಅಹೇಯವಾದ ರೂಪಗಳು ಅಂತೆಲ್ಲ ತಿಳ್ಕೊಂಡಾಗ ಸೂರ್ಯೇಪಿ ಸ್ಥಿತ ಇತಿ ಅನುಸಂಧಾನ ಮಾಡ್ಕೋಬೇಕು. ನ ಕೇವಲಂ ಪುರುಷೇಷು ಸ್ಥಿತ ಪುರುಷೈರಹೇಯ ಪುರುಷಾಖ್ಯ ಉಪಾಸ್ಯ. ಪುರುಷರೊಳಗಿದ್ದಾರೆ ಅಷ್ಟೇ ಅಲ್ಲ ಅಹೇಯನಾಗಿದ್ದಾನೆ. ಅಹೇಯ ಅಂದ್ರೇನು? ಹಾತುಂ ಅಯೋಗ್ಯ ಅಯೋಗ್ಯ ಎಂದು ಬಿಟ್ಟಿರಲೇಕ್ಕಾಗೋದೇ ಇಲ್ಲ ದೇವರನ್ನು. ಅದನ್ನೇ ತೊರೆದು ಜೀವಿಸಬಹುದೇ ಹರಿನಿನ್ನ ಚರಣಗಳ ದೇವರು ಬಿಟ್ಟಿರಲೇಕ್ಕೆ. ಅದಕ್ಕೆ ಅಹೇಯ ರೂಪಗಳು ಅಂದ್ರೇನು? ಬಿಟ್ಟಿರಲಾಗದ ರೂಪಗಳು ಅಂತ ಅರ್ಥ. ಪರಮಾತ್ಮನ ಯಾವ ರೂಪನೂ ಬಿಟ್ಟಿರಲೇಕ್ಕಾಗೋದಿಲ್ಲ. ಇದು ವಿಶೇಷ ರೂಪಗಳನ್ನು ಇನ್ನೂ ಹತ್ತಿರದಲ್ಲಿ ಇಟ್ಕೋಬೇಕು. ಜಂಗ ಮಂತ್ರ ತದುಕ್ತ ಮೃಷಿಣ ಯೋಸೌ ಸೂರ್ಯಗತೋ ವಿಷ್ಣು ಸೋಹಂ ಸೂರ್ಯಾದಿ ದೇವೈ ಅಹೇಯ ಉಪಾಸ್ಯವೇತ್ಯರ್ಥ. ಅಹೇಯತ್ವೇನ ಉಪಾಸ್ಯ. ತಮ್ಮ ಡಿಪಾರ್ಟ್ಮೆಂಟ್ ಬಿಟ್ಟು ಹೋಗಲಿಕ್ಕೆ ಒಂದು ಕಡೆ ಅಪಾಯಿಂಟ್ಮೆಂಟ್ ಆಯಿತು, ಒಂದು ಕಡೆ ಅಲ್ಲಿ ಬಿಟ್ಟು ಹೋಗಾಗಿಲ್ಲ ಅವನು. ಟ್ರಾನ್ಸ್ಫರ್ ಅಂತ ಅಫಿಷಿಯಲಿ ಆಗೋವರೆಗೂ ಕೂಡ ಇನ್ನೊಂದು ಕಡೆ ಹೋಗಾಗಿಲ್ಲ. ಅದು ಎನ್ ಡಿ ಪಿ ಗೌರ್ಮೆಂಟ್ ಸರ್ವೆಂಟ್ ಹೇಳಿದ ಮಾತ್ರಕ್ಕೆ ಎಲ್ಲೆಲ್ಲ ಕೆಲಸ ಮಾಡಾಗಿಲ್ಲ ಅವನು. ಯಾವ ಆಫೀಸ್ಗೆ ಹಾಕಿರ್ತಾರೋ ಅಲ್ಲೇ ಕೆಲಸ ಮಾಡಬೇಕು, ಯಾವೂರು ಅಲ್ಲೇ ಕೆಲಸ ಮಾಡಬೇಕು. ಅಲ್ಲಿವರೆಗೂ ಸೂರ್ಯಾದಿ ದೇವತೆಗಳು ತಮಗೆ ಜಗದ್ ರೂಪ ಸರ್ವತ್ರ ಇರಬಹುದು, ಉಪಾಸನೆ ಯಾವ ರೂಪ ಮಾಡಬೇಕು? ಅವರು ತಮಗೆ ವಿಹಿತವಾದ ರೂಪನೇ ಉಪಾಸನೆ ಮಾಡಬೇಕು ಅವರು, ಗೊತ್ತಾಯ್ತಾ? ಅದೇ ರೀತಿ ಪ್ರತಿಯೊಬ್ಬರಿಗೂ ಕೂಡ ಅಹೇಯ ರೂಪ ಅಂತ ಸ್ಪೆಷಲ್. ಅದು ಯಾವ ಉಪಾಸನೆ ರೂಪವನ್ನು ಕಂಪಲ್ಸರಿಲಿ ಮಾಡಬೇಕು? ಅಹೇಯ ರೂಪ ಸೂರ್ಯಾಂತರ. ರಾತ್ರಿಯಲ್ಲಿ ಎರಡು ಭಾಗ, ಚಂದ್ರಾಂತರ್ಗತ ಕೆಲವೊಮ್ಮೆ, ಅಗ್ನಿಯಂತರ್ಗತ ಒಮ್ಮೆ. ಶುಕ್ಲಪಕ್ಷದಲ್ಲಾದರೆ ಚಂದ್ರಾಂತರ್ಗತ, ಕೃಷ್ಣಪಕ್ಷದಲ್ಲಾದರೆ ಅಗ್ನಿಯಂತರ್ಗತ. ಹಗಲಿ ಒಂದೇ, ಕೃಷ್ಣಪಕ್ಷದಲ್ಲಿ ಚೇಂಜ್ ಆಗೋದಿಲ್ಲ. ಕೃಷ್ಣಪಕ್ಷದಲ್ಲಿ ಚಂದ್ರ ನಮಗೆ ಪೂರ್ತಿ ಕಾಣೋದಿಲ್ಲ, ಅದರಿಂದಾಗಿನೇ ಯಾವುದು ಉಪಾಸನೆ ಮಾಡಬೇಕಲ್ಲಿ. ಅಗ್ನಿ ದೇವತಾ ಪೂಜೆ ಮಾಡಬೇಕಾದ್ರೂ ಹಾಗೇನೆ, ಹಗಲು ದೇವತಾ ಪೂಜೆ ಮಾಡ್ತಾರೆ, ರಾತ್ರಿ ಪೂಜೆ ಮಾಡ್ತಾರೆ. ತಾವು ಮಾಡಬೇಕಾದ್ರೆ ಯಾವ ರೂಪದ ವ್ಯತ್ಯಾಸ ಇಲ್ಲ, ಬಿಂಬ ರೂಪನೇ ಪೂಜೆ ಮಾಡಬೇಕು. ಇನ್ನೊಬ್ಬರ ಮನೆ ಪೂಜೆ ಹೋದಾಗ ಹಗಲು ಪೂಜೆ ಮಾಡಬೇಕಾದ್ರೆ ಸೂರ್ಯಾಂತರ್ಗತ ರೂಪವಾಸನೆ ಮಾಡಬೇಕು, ರಾತ್ರಿ ಆದರೆ ಶುಕ್ಲಪಕ್ಷದಲ್ಲಾದರೆ ಚಂದ್ರಾಂತರ್ಗತ ರೂಪ, ಕೃಷ್ಣಪಕ್ಷದಲ್ಲೇ ಆದರೆ ಅದು ಅಗ್ನಿಯಂತರ್ಗತ ರೂಪವಾಸನೆ ಮಾಡಿ. ಇದೆಲ್ಲ ಪದ್ಯ ಮಾಡದ ಟೀಕಾರ ಹೇಳ್ತಾರೆ. ಇನ್ನೊಬ್ಬರು ದೇವ್ರ ಪೂಜೆ ಮಾಡಬೇಕಾದ್ರೆ ಅದೇ ಅನುಸಂಧಾನ ಆಗಿರ್ಬೇಕು ಅವ್ರಿಗೆ. ಅದೇ ಆದಿತ್ಯ ಮಾಡಬೇಕು, ಎಲ್ಲಿಂದ ಆವಾಹನೆ ಮಾಡಿರ್ತಾರೋ ಅಲ್ಲೇನೆ ಪ್ರತ್ಯಾವಾಹನೆ ಮಾಡಬೇಕು, ಅದು ನಿಯಮ. ಅದೆಲ್ಲ ಗೊತ್ತಿಲ್ಲದೆ ಹೋದರೆ ಪ್ರಯೋಜನಕ್ಕೆ ಬರೋದಿಲ್ಲ, ಗೊತ್ತಾಯ್ತಾ? ಅದು ಉಪಾಸನೆ ಪೂಜೆಗಂತ ಕರೆದ ತಕ್ಷಣ ಹೋಗಿಬಿಡ್ತಾರೆ ರೆಡಿ ಅಂತೇಳಿ. ಆದರೆ ಗೊತ್ತಿರಬೇಕಾದ್ರೆ ವಿಧಿವಿಧಾನ ಗೊತ್ತಿಲ್ಲದೆ ಹೋದರೆ ಬರೋದಿಲ್ಲ. ಸೂರ್ಯ ಸೂರ್ಯಾಂತರ್ಗತೋ ಭಗವಾನ್ ಇವ ಯಾವುದು ಹೈಯೆಸ್ಟ್ ಪೂಜಾದಿಗಳಲ್ಲಿ ಇವತ್ತು ಲೋಯೆಸ್ಟ್ ಅಂತ ಆಗಿಬಿಟ್ಟಿದೆ. ಆ ಪೂಜೆ ಕರ್ಕೊಂಡ್ಬಾರ ಅವನ್ನ ಅಂತ ಕರೆದ್ಬಿಡು, ಅವನ್ನ ಅವನು ಕೂಡ ಯಾವನಾದ್ರು ಪೂಜೆ ಮಾಡಿ ಹೋಗ್ಬಿಡ್ಬೋದು. ಅದು ಎಷ್ಟಿರೋ ಯಾರು ಬಂದು ಹ್ಯಾಂಡಲ್ ಮಾಡಿಬಿಟ್ರೆ ಕರೆಂಟ್ದು ಏನಾಗತ್ತಾಗ ಬ್ಲಾಸ್ಟ್ ಆಗೋಗ್ಬಿಡು, ಶಾರ್ಟ್ ಸರ್ಕ್ಯೂಟ್ ಆಗಿ ಕತೆ ಮುಗಿದೋಯ್ತು. ಎಷ್ಟು ಕೇರ್ಫುಲ್ಲಾಗಿ ಮಾಡಬೇಕಾದ ಪೂಜೆಗಳು ಹಾಗೆ ತಸ್ತುಷ ತನ್ನ ಬಿಂಬರೂಪ ಪೂಜೆ ಆವಾಹನೆ ಪೂಜೆ ಮಾಡಬಾರ್ದಲ್ಲಿ, ಯಾಕೆ ಇನ್ನೊಬ್ಬರ ಮನೆ ಪೂಜೆ ಮಾಡ್ತಿರೋದು ಅವನು, ಅದರಿಂದ ತಾನು ಮಾಡ ಅವ್ರ ಬಿಂಬರೂಪ ಇವನಿಗೆ ಗೊತ್ತಿಲ್ಲ, ಅದು ಉಪಾಸನೆ ಮಾಡಲಿಕ್ಕೆ ಬರೋದಿಲ್ಲ. ಅದಕ್ಕೆ ಅಲ್ಲಿಂದ ತಗೋಬೇಕಲ್ಲ, ಸೂರ್ಯಾಂತರ್ಗತ ತಗೋಬೇಕು. ನೀವು ಹೇಳಿದ್ರೆ ಕೇಳ್ತಾರೆ, ಇಲ್ಲಿ ಹೇಳಿದ ಪ್ರಕಾರ ಮಾಡಬೇಕು, ನೀವು ಮಾಡಿದ್ರೆ ಬರೋದಿಲ್ಲ. ಅದನ್ನ ಇವ್ರು ಹೇಳಿದ್ರೆ ಮಾಡಬಾರ್ದವ್ರು ಮಾಡಬಾರ್ದು ಅಷ್ಟೇ, ಹೊರತು ನಾವು ಮಾಡಿ ಅಡ್ಜಸ್ಟ್ ಮಾಡ್ಕೊತೀವಿ ಅಂದರೆ ಸಾಧ್ಯ ಇಲ್ಲ. ಅವ್ರು ಏನು ಹೇಳ್ತಾರೆ, ಈಗ ಸಿಗ್ನಲ್ ಬಂದಿದೆ ಹೋಗಬಾರ್ದು ಅಂತ ಹೇಳ್ತಾರೆ, ನಾವು ಆಕ್ಸಿಡೆಂಟ್ ಆಗದೆ ಹೋಗ್ಬೋದು ಅಂತ ಕೇಳಿದರೆ, ಆಕ್ಸಿಡೆಂಟ್ ಮಾಡ್ಕೊಳ್ಳೋದೇ ಹೋಗ್ಬೋದು ಅಂತ ಕೇಳಿದರೆ ಏನು ಹೇಳಬೇಕು ಅದಕ್ಕೆ, ಹೋಗಬಾರ್ದು ಅದಕ್ಕೆ. ಗೊತ್ತಾಯ್ತಾ, ಆಕ್ಸಿಡೆಂಟ್ ಮಾಡ್ಕೊಳ್ಳೋದೇ ಹೋದರೂ ಕೂಡ ಅರೆಸ್ಟ್ ಮಾಡ್ತಾರೆ. ನಿಮ್ಮ ದ್ವಾರ ನಿಮ್ಮ ಸಮಸ್ಯೆ ಗೊತ್ತೇನು, ಇವ್ರು ಯಾರೋ ಡಾಕ್ಟರ್, ಡಾಕ್ಟರ್ ಅಲ್ಲ ಅವನು, ಒಂದು ಆಪರೇಷನ್ ಮಾಡಿಬಿಟ್ಟು ಸಕ್ಸಸ್ಫುಲ್ ಆಗೋಯ್ತು ಅದು, ಆ್ಯಕ್ಚುಲಿ ವಾಸಿ ಆಗೋಯ್ತು. ಅವ್ರಿಗೆ ಫೀಸ್ ಕೊಡ್ತಾರೆ, ಅರೆಸ್ಟ್ ಮಾಡ್ತಾರೆ ಇಮಿಡಿಯೇಟ್ಲಿ. ಅದಕ್ಕೆ ನೀನು ಲೈಸೆನ್ಸ್ ಇಲ್ಲ ಮಾಡಿರೋದು ಅಪರಾಧ ಇದು. ರೋಗಿ ಬದುಕಿದ್ದಾರೆ, ಬೈ ಚಾನ್ಸ್ ಬದುಕಿದ್ರೆ ನಿನ್ನ ನಿನ್ನ ಯೋಗ್ಯತೆ ಅಲ್ಲ, ದೇವ್ರ ರೋಗಿ ಪುಣ್ಯ ಆಗ್ತಾ ಇದೆ. ಆದರೆ ಡಾಕ್ಟ್ರ್ ಆಪರೇಷನ್ ಸತ್ತೋಗ್ತಾರೆ, ಇವ್ರು ನೋ ಪ್ರಾಬ್ಲಮ್. ಅದಕ್ಕೆ ಆ ರೋಗಿ ರೋಗ ಬಂದು ಸತ್ತೋದು ಅಷ್ಟೇ. ಅದರಿಂದ ನಾವು ಮಾಡ್ಕೊಳ್ಳಾಗಿಲ್ಲ, ಹೇಳಿದ್ದನ್ನು ಮಾಡಬೇಕಷ್ಟೇ ಹೊರತು ನಾವು ಬದಲಾಯಿಸಕ್ಕೆ ಬರೋದಿಲ್ಲ. ಸಾಮಾನ್ಯ ಹೇಳ್ತೇವೆ, ಹಾಗೆಲ್ಲ ಬಿಟ್ಬೇಡಪ್ಪ, ಈಗ ಕರೆಂಟಲ್ಲಿ ನಾವು ಓಪನ್ ಮಾಡೋಂಗಿಲ್ಲ, ಅವ್ರು ಡಿಪಾರ್ಟ್ಮೆಂಟ್ ಅವ್ರು ಮಾಡ್ತಾರೆ. ನನಗೆಲ್ಲ ಬರುತ್ತೆ ಮಾಡ್ತೀರಿ ಅಂತ ಕೇಳಿದರೆ ಎಷ್ಟು ಬಂದರೂ ಮಾಡಬಾರ್ದು, ನಿಯಮ ಅಂದರೆ ನಿಯಮ. ಆದ್ದರಿಂದ ನಿಯಮ ಉಲ್ಲಂಘನೆ ಮಾಡೋಕ್ಕೆ ಬರೋದಿಲ್ಲ. ಸೂರ್ಯ ಸೂರ್ಯಾಂತರ್ಗತೋ ಭಗವಾನ್ ಜಗತೋ ಜಂಗಮಸ್ಯ ಚೇತನಸ್ಯ ತಸ್ತುಷ ಸ್ಥಾವರಸ್ಯ. ಪರಮಾತ್ಮ ಸೂರ್ಯಾಂತರ್ಗತನಾಗಿ, ಸೂರ್ಯಾಂತರ್ಗತಸ್ಯ ಬೃಹತಿ ಸಹಸ್ರ ಸ್ವರ ವ್ಯಂಜನ ಅಹೋರಾತ್ರಾದಿ ಅಚೇತನಗತತ್ವಂ ಪುರುಷಾದಿ ಚೇತನಗತತ್ವಂಚ ಮಂತ್ರದ್ರಷ್ಟ್ರಾ ಉಕ್ತಂ. ಸೂರ್ಯ ಸೂರ್ಯಾಂತರ್ಗತೋ ಭಗವಾನ್ ಜಗತೋ ಜಂಗಮಸ್ಯ ಚೇತನಸ್ಯ ಜಗತಃ ತಸ್ತುಷಸ್ಯ. ಜಗತ್ತಂದರೆ ಚೇತನ, ತಸ್ತುಷ ಅಂದರೆ ಜಡ. ತಸ್ತುಷ ಸ್ಥಾವರಸ್ಯ ಗಮನಾದಿ ಅಭಾವ ಸಾಮ್ಯಾತ್ ತಸ್ತುಷ ಇತ್ತಿ ಅಚೇತನ ಮುಚ್ಯತೆ ತಥಾಚ ತಸ್ತುಷ ಅಚೇತನಸ್ಯ ಆತ್ಮ ಅಂತರ್ಯಾಮಿ ಇತ್ಯರ್ಥಃ. ಗಮನಾದಿ ಅಭಾವ ಸಾಮ್ಯಾತ್, ಚೇತನಿಗೆ ಅಸ್ವಾತಂತ್ರ್ಯದಿಂದಾಗಿ ಗಮನ ಇಲ್ಲ. ಸ್ಥಾವರಕ್ಕೆ ಅದು ಕರ್ತೃತ್ವನೇ ಇಲ್ಲ, ಗಮನ ಇಲ್ಲ. ಇಬ್ಬರಲ್ಲೂ ಏನಿದೆ ಈಗ, ಸ್ವಾತಂತ್ರ್ಯ ಇಲ್ಲ, ಕರ್ತೃತ್ವ ಇಲ್ಲ, ಅದಕ್ಕೆ ಸ್ವಾತಂತ್ರ್ಯ ಇಲ್ಲ. ಅದಕ್ಕೆ ಆತ್ಮ ಅಂತರ್ಯಾಮಿ ಇತ್ಯರ್ಥ. ಅಂತರ್ಯಾಮಿ ಯಾರಿದ್ದಾರೆ ಈಗ? ಪರಮಾತ್ಮ ಇದ್ದಾರೆ. ಸೂರ್ಯಾಂತರ್ಗತಸ್ಯ ಸ್ವಾಂತರ್ಯಾಮಿತ್ವಂ ಅವಶ್ಯಂ ಜ್ಞಾತವ್ಯಂ ಮುಮುಕ್ಷಣ ಇತಿ ಉಚ್ಯತೆ ಏತದಿತಿ. ಸೂರ್ಯಾಂತರ್ಗತ ರೂಪ ತನ್ನ ಅಂತರ್ಯಾಮಿ ರೂಪವೂ ಆಗಿದೆ ಎಂಬುದನ್ನು ಮುಮುಕ್ಷು ಉಪಾಸನೆ ಮಾಡಬೇಕಂತೆ. ಏತತ್ ಸೂರ್ಯಾಂತರ್ಗತಂ ನಾರಾಯಣಾಖ್ಯಂ ಬ್ರಹ್ಮ. ಅದು ಸೂರ್ಯಾಂತರ್ಗತ ನಾರಾಯಣ ರೂಪ, ಅದಕ್ಕೆ ಧ್ಯೇಯ ಸದಾ ಸವಿತೃಮಂಡಲ ಮಧ್ಯವರ್ತಿ ನಾರಾಯಣ. ಗಾಯತ್ರಿ ಮಂತ್ರ ಹೇಳೋದಕ್ಕೆ ಅದೊಂದು ಕಾರಣ ಕೂಡ ಇದೆ, ಸೂರ್ಯನಲ್ಲೇ ಉಪಾಸನೆ ಮಾಡಬೇಕು ಎಂಬುದಕ್ಕೆ ನಿಯಮ ಇದೆ. ಜೀವಃ ಸ್ವಸ್ಯ ಅದೆಲ್ಲ ತಿಳ್ಕೊಂಡ ಗಾಯತ್ರಿ ಜಪದ ಪುಣ್ಯ ಜಾಸ್ತಿ ಆಗುತ್ತೆ. ಬರೀ ಮಂತ್ರ ಹೇಳೋದು ಬೇಷ, ಅನೇಕ ರೀತಿ ಅನುಸಂಧಾನ ಮಾಡೋದು. ಆದರೆ ಗಾಯತ್ರಿಯಲ್ಲಿ ದಶಾವತಾರ ರೂಪ ವರ್ಣನೆ ಇದೆ, ಕೇಶವ ಚತುರ್ಮುಖ ರೂಪ ವರ್ಣನೆ ಇದೆ, ಬೃಹತಿ ಸಹಸ್ರದ ಅರ್ಥ ಬಂದಿದೆ. ತಿಳ್ಕೊಡ್ತಾ ತಿಳ್ಕೊಡ್ತಾ ಏನಾಗುತ್ತದೆ ಈಗ, ಭಾಳ ಜಾಸ್ತಿ ಆಗುತ್ತೆ. ನಮಗೆ ಬರೀ ಬ್ಲಡ್ ಅಂದರೆ ಬ್ಲಡ್ ಅಷ್ಟೇ, ಅದು ಆನ್ಲೈನ್ ಮಾಡ್ತಾ ಅವ್ರೇನು ಹೇಳ್ತಾರೆ ಈಗ, ಏನೇನೆಲ್ಲ ಕಂಟೆಂಟ್ಸ್ ಗೊತ್ತಾಗ, ನಮಗೆ ಅದೆಲ್ಲ ಗೊತ್ತಿರೋದಿಲ್ಲ. ನಮಗೆ ನೀರು ಅಂದರೆ ನೀರು ಅಷ್ಟೇ, ಹೆಚ್ ಟು ಓ ಟು ವೈಜ್ಞಾನಿಕವಾಗಿ ಜಾಸ್ತಿ ಆಗುತ್ತೆ, ತಿಳ್ಕೊಂಡಷ್ಟು ಕೂಡ ಅದ್ರ ಎಫೆಕ್ಟ್ ಜಾಸ್ತಿ ಇರುತ್ತೆ. ಆ ರೀತಿ ತಿಳ್ಕೊಬೇಕು. ಏತದಿತಿ ಏತತ್ ಸೂರ್ಯಾಂತರ್ಗತಂ ನಾರಾಯಣಾಖ್ಯಂ ಬ್ರಹ್ಮ ಇವ ಅಧಿಕಾರಿ ಜೀವಃ ಸ್ವಸ್ಯ ಉಪಸಮೀಪೇ ಈ ಕ್ಷೇತ ಇತ್ಯರ್ಥ. ಅಧ್ಯಾಯಾಂತತ್ವಾದ ನಿರುಕ್ತಿ ಉಪೇಕ್ಷೇತ, ಉಪೇಕ್ಷೇತ ಅಂತ ಬಂದರೆ ಉಪೇಕ್ಷೆ ಮಾಡಿ ಉಪೇಕ್ಷೆ ಮಾಡಿ ಅಂತ ಆಗಿಬಿಡುತ್ತೆ. ಕನ್ನಡದಲ್ಲಿ ಉಪೇಕ್ಷೆ ಅಂದರೆ ಏನು, ಅಥವಾ ಸಂಸ್ಕೃತದಲ್ಲೂ ಕೂಡ ಉಪೇಕ್ಷೆ ಶಬ್ದಕ್ಕೆ ಏನು ಮಾಡಬೇಕು, ಅದನ್ನು ಉಪೇಕ್ಷೆ ಮಾಡಿ. ಇಲ್ಲಿ ಹಾಗೆ ಅರ್ಥ ಮಾಡಬಾರ್ದು, ಇಷ್ಟೆಲ್ಲ ಪ್ರತಿ ಸಹ ಉಪೇಕ್ಷೆ ಮಾಡಿ ಅಂದ್ಬಿಟ್ರೆ ಉಪೇಕ್ಷೆ ಮಾಡಿ ಅಂತ ಮಾಡಿದ್ದೀವಿ ಈಗಾಗಲೇ ಸರಿ ಹೋಯಿತು ಅಂತಾಗುತ್ತೆ. ಹಾಗಲ್ಲ, ಉಪ ಈಕ್ಷೇತ, ಆ ದೇವರನ್ನ ಹತ್ತಿರದಲ್ಲೇ ನೋಡಬೇಕು ಅಂತ, ಹತ್ತಿರ ಉಪಾಸನೆ ಮಾಡಬೇಕು ಅಂತ ಅರ್ಥ. ಏತ ಸೂರ್ಯಾಂತರ್ಗತಂ ನಾರಾಯಣಾಖ್ಯಂ ಬ್ರಹ್ಮ ಇವ ಅಧಿಕಾರಿ ಜೀವಃ ಸ್ವಸ್ಯ ಉಪ ಸಮೀಪೆ ಈಕ್ಷೇತ ಇತ್ಯರ್ಥ. ಎರಡು ಸರ್ತಿ ಹೇಳಿದ್ರು ಉಪೇಕ್ಷೇತ ಉಪಯತಕ್ಕೆ ಅಂದರೆ ಅಧ್ಯಾಯಾಂತತ್ವಾತ್ ನಿರುಕ್ತಿ. ಅಧ್ಯಾಯ ಅಂತ ಕೆಲವು ವಿಷಯಗಳಲ್ಲಿ ಎರಡು ಸರ್ತಿ ಹೇಳಬೇಕು ಅಂತಿದೆ ಹೇಳಿದ್ದಾರೆ ಅಷ್ಟೇ. ನಾಳೆ ದಿವಸ ಆಚಾರ್ಯ ಬರೀ ಬೃಹತ್ ಮೂಲ ಅಷ್ಟೇ ಇಷ್ಟೇ ಅರ್ಥ ಬರೆದಿದ್ದ ಅವರು, ಅದಕ್ಕೆ ಆಚಾರ್ಯ ಭಾಷ್ಯ ಅದಕ್ಕೆ ಮತ್ತೆ ಟಿಪ್ಪಣಿ ಅದೆಲ್ಲ ನಾಳೆ ಪಾಠ ಇರೋದಿಲ್ಲ, ದ್ವಾದಶಿ ನಾಡಿದ್ದಿರ. ಓಂ ಜನ್ಮಾದ್ಯಸ್ಯ ಯಥೋನ್ವಯಾದಿತರತಶ್ಚಾರ್ಥೇಶ್ವ ವಿಘ್ನಸ್ವರಾಟ್ ತೇನೇ ಬ್ರಹ್ಮ ಹೃದಯ ಆದಿ ಕವಯೇ ಮುಹ್ಯಂತಿ ಯಂ ಸೂರಯಃ. ವಾರಿವೃಥಾಂ ಯಥಾ ವಿನಿಮಯೋ ಯತ್ರ ತ್ರಿಸರ್ಗೋ ಮೃಷಾ ಅಮಾಸೇನ ಸದಾ ನಿರಸ್ತ ಕುಹಕಂ ಸತ್ಯಂ ಪರಂ ಧೀಮಹಿ.